हयग्रीवं चिदानन्द विग्रहं सदनुग्रहं दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्तितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। इवत्तिन दिवस विशेषवागि ನಮ್ಮ ಗುರುಗಳಾಗಿರತಕ್ಕಂಥ ಶ್ರೀ ರಘುಪ್ರೇಮತೀರ್ಥರ ಆರಾಧನಾ ಮಹೋತ್ಸವ, ಅವರ ಅಂತರ್ಯಾಮಿ ಮಹಾನುಭಾವರಾಗಿರತಕ್ಕಂಥ ರುದ್ರಾಂತರ್ಗತ ವಾದಿರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅವರು ಉಪಾಸ್ಯಮೂರ್ತಿ ಸೀತಾಪತಿ ಶ್ರೀರಾಮಚಂದ್ರನ ಪದಾರವಿಂದಕ್ಕೆ ಎರಡು ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಬೇಕೆಂಬ ಉದ್ದೇಶದಿಂದ ಎರಡು ಮಾತನ್ನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಆರಾಧನಾ ಅಂದರೆ ಏನು? ಯಾರ ಆರಾಧನೆ ಇರುತ್ತೋ ಆ ಮಹಾತ್ಮರ ಮಹಿಮೆಯನ್ನು ವಿಶೇಷವಾಗಿ ಮೆಲಕು ಹಾಕೋದು. ಅಷ್ಟೇ ಅಲ್ಲದೆ ಅವರ ಅಂತರ್ಯಾಮಿ ಭಗವಂತ ಬಿಂಬರೂಪಿಯಾಗಿದ್ದು ಅವರ ಮೂಲಕ ವಿಶೇಷ ಕಾರ್ಯಗಳನ್ನು ಏನು ಮಾಡಿಸಿರ್ತಾನೆ ಆ ಕಾರ್ಯಗಳನ್ನು ನೆನೆದು ಅವರ ಅಂತರ್ಯಾಮಿ ಭಗವಂತನ ಸ್ತೋತ್ರ ಮಾಡುವುದು. ನಾವು ಶರಣಾಗತರಾಗಿ ಅವರ ಒಳಗಿರುವ ಸ್ವಾಮಿಯನ್ನು ನಮ್ಮಿಂದಲೂ ಚೂರು ಸಾಧನೆ ಮಾಡಿಸಬೇಕಂತ ಪ್ರಾರ್ಥನೆ ಮಾಡುವುದು, ಅವರ ಅನುಗ್ರಹ ಅಪೇಕ್ಷೆ ಪಡೋದು, ಇದು ಆರಾಧನಾ ಅಂತ ಕಳಿಸಿಕೊಳ್ಳುತ್ತೆ. ಅವರ ಪ್ರೀತ್ಯರ್ಥವಾಗಿ ಅವರ ಅಂತರ್ಯಾಮಿ ಭಗವಂತನ ಉದ್ದೇಶವಾಗಿ ಅವರ ಸನ್ನಿಧಾನ ಇರುವಂತಹ ಜಾಗದಲ್ಲಿ ಪಂಚಾಮೃತಾದಿ ಅಭಿಷೇಕಗಳು ಹಾಗೂ ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣ ಭೋಜನಾದಿಗಳು, ಪ್ರವಚನಾದಿಗಳು ಇವೆಲ್ಲವೂ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಪ್ರೀತ್ಯರ್ಥವಾಗಿ ನಡೆಯತಕ್ಕಂಥ ಆರಾಧನಾ ಅಂತ ಕರೆಸಿಕೊಡುತ್ತೆ. ಇವತ್ತು ಅವರ ಚರಿತ್ರೆಯನ್ನು ಸಂಕ್ಷೇಪವಾಗಿ ನೋಡೋಣ. ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ, ಅಲ್ಲಿ ಹೂವಿನ ಹಡಗಲಿ ಅಂತ ಒಂದು ಊರು. ಆ ಹೂವಿನ ಹಡಗಲಿಯಲ್ಲಿ ವ್ಯಾಸರಾಜ ಸ್ವಾಮಿಗಳು, ವ್ಯಾಸರಾಜರು ಪ್ರತಿಷ್ಠಾ ಮಾಡಿರತಕ್ಕಂಥ ನರಸಿಂಹದೇವರು, ಹಾಗೆ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅವರ ಪೂಜಾ ಮಾಡಿಕೊಂಡಿರತಕ್ಕಂಥ ಮುತ್ತಿಗಿ ರಘುನಾಥಾಚಾರ್ಯರು ಅಂತ ಮಹಾನುಭಾವರು, ಅವರ ಮಕ್ಕಳೇ ಮುತ್ತಿಗಿ ಸ್ವಾಮಿರಾಯಾಚಾರ್ಯರು. ಮುತ್ತಿಗಿ ಸ್ವಾಮಿರಾಯಾಚಾರ್ಯ ಧರ್ಮಪತ್ನಿ ತುಂಗಾಬಾಯಿ ಅಂತ, ಅವರು ಮೊದಲನೇ ಗರ್ಭ ಧಾರಣೆ ಮಾಡಿ ಆ ಮಗುವಿಗೆ ಸುರು ತೊಂದರೆ ಆಯಿತು. ನಂತರ ವಿಶೇಷವಾಗಿ ಆ ಧರ್ಮಪತ್ನಿಯನ್ನ, ಆ ಸ್ವಾಮಿರಾಯಾಚಾರ್ಯ ಧರ್ಮಪತ್ನಿ ತುಂಗಾಬಾಯಿ ಅವರನ್ನ ಒಂದು ಬ್ರಹ್ಮ ರಾಕ್ಷಸ ಪೀಡಿಸ್ತಾ ಇತ್ತು. ಹಾಗೆ ಮೂರು ನಾಲ್ಕು ಗರ್ಭಗಳು ಹೋದವು, ಮತ್ತೂ ಗರ್ಭಧಾರಣೆ ಮಾಡಿದರು. ಮತ್ತ ಇದರಿಂದ ಏನೋ ತೊಂದರೆ ಆಗುತ್ತೆ ಅಂತ ಅವರು ಆಲೋಚನೆ ಮಾಡಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದರು. ಬಂದಾಗ ರಾಯರ ಅನುಗ್ರಹ ಆಯಿತು. ಆ ಗರ್ಭ ಸ್ಥಿರವಾಗಿ ಅಭಿವೃದ್ಧಿ ಹೊಂದಿ ಒಂದು ಗಂಡು ಮಗುವಾಯಿತು. ಆ ಮಗುವಿಗೆ ರಘುನಾಥ ಅಂತ ಹೆಸರಿಡ್ತಾ ಇದ್ದಾರೆ. ಮತ್ತು ನಾಲ್ಕೈದು ವರ್ಷಗಳಾದ ಮೇಲೆ ಮತ್ತು ಗರ್ಭಧಾರಣೆ ಮಾಡಿದರು. ರಾಯರ್ ಮತ್ತು ಮಂತ್ರಾಲಯಕ್ಕೆ ಬಂದು ಅವರು ಸೇವಾ ಮಾಡುತ್ತಾರೆ. ಸೇವಾ ಮಾಡಿದಾಗ ಗುರುರಾಜರು ಸ್ವಪ್ನದಲ್ಲಿ ಅವರಿಗೆ ತಿರುಪತಿ ಕ್ಷೇತ್ರಕ್ಕೆ ಹೋಗ್ರಿ ಅಂತ ಆಜ್ಞೆ ಮಾಡ್ತಾರೆ. ಅವಕ್ಕೆ ಅನುಗುಣವಾಗಿ ಅವರು ಏನು ಮಾಡುತ್ತಾರೆ ಅಂದರೆ ತಿರುಪತಿ ಕ್ಷೇತ್ರಕ್ಕೆ ನಡ್ಕೊಂಡೇ ಹೋಗ್ತಾರೆ. ಆ ಮಾರ್ಗ ಮಧ್ಯದಲ್ಲಿ ವಿಶೇಷವಾಗಿ ಕಡಪ ಜಿಲ್ಲೆ ಅಲ್ಲಿ ರಾಯಚೋಟಿ ಅಂತ ಗ್ರಾಮಕ್ಕೆ ಬರ್ತಾರೆ. ಇನ್ನ ಮುಂದೆ ಅವಕಾಶ ಆಗಲಿಲ್ಲ, ಅಷ್ಟು ಮುಂದೆ ನಡೀಲಿಕ್ಕೆ ಆಗದೇ ಇರುವಷ್ಟು ಮಳೆ ಆಗ್ತಾ ಇತ್ತು, ಅದಕ್ಕೆ ಅಲ್ಲೇ ನಿಲ್ಲಬೇಕಾಗಿತ್ತು. ಇನ್ನ ಹಡಿಯುವ ದಿನಗಳು ಹತ್ತಿರ ಬರ್ತಾ ಇತ್ತು, ಕೈಯಲ್ಲಿ ದುಡ್ಡಿಲ್ಲ, ಈ ದಂಪತಿಗಳಿಗೆ ತುಂಬಾ ತೊಂದರೆ ಆಗುವಾಗ ಸ್ವಪ್ನದಲ್ಲಿ ಒಬ್ಬ ಮೂರು ನಾಮ ಇಟ್ಟುಕೊಂಡ ವ್ಯಕ್ತಿ, ವ್ಯಾಕುಲ ವ್ಯಾಕೋ ಮನವೇ ಸಾಕುವ ದಾತನು ಶ್ರೀಕಾಂತನನುದಿನ ಅಂತ ಹೇಳಿದಂತಾಯಿತು. ಥಟ್ಟನೆ ಹೇಳ್ತಾರೆ ಆಚಾರ್ಯರು, ಆಶ್ಚರ್ಯಚಕಿತರಾಗ್ತಾರೆ. ತನ್ನ ಹೆಂಡತಿಗೆ ತಿಳಿಸ್ತಾರೆ, ಸಂತೋಷ ಪಡ್ತಾರೆ. ಮಾರನೇ ದಿವಸದಿಂದ ಆಚಾರ್ಯರು ಅಲ್ಲೇ ಭಾಗವತ ಪುರಾಣ ಪ್ರಾರಂಭ ಮಾಡಿ ಅಲ್ಲೇ ವಾಸ ಮಾಡಿದ. ವಿಶೇಷವಾಗಿ ಇವರಿಗೆ ನಿತ್ಯ ನೈಮಿತ್ತಿಕಗಳಿಗೆ ಯಾವ ತೊಂದರೆ ಆಗದಂತೆ ದೇವರನುಗ್ರಹದಿಂದ ಆ ಪುರದವರು ನೋಡಿಕೊಳ್ತಾ ಇದ್ರು. ಯದ್ಯಪಿ ಅಲ್ಲಿ ವೀರಭದ್ರದೇವರ ಕ್ಷೇತ್ರ ಶೈವರ ಪ್ರಾಬಲ್ಯ ಇತ್ತು, ಇವ್ರಿಗೇನು ತೊಂದರೆ ಆಗಲಿಲ್ಲ. ಇನ್ನು ವಿಶೇಷವಾಗಿ ಸಿದ್ಧಾರ್ಥ ಸಂವತ್ಸರ ಆಶ್ವಯುಜ ಕೃಷ್ಣಪಕ್ಷ ಅಷ್ಟಮಿ 1860, ಅವತ್ತು ಬುಧವಾರ, ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸೂರ್ಯೋದಯ ನಂತರ 8 ಗಳಿಗೆ ಸುಮುಹೂರ್ತ ವೃಶ್ಚಿಕ ಲಗ್ನದಲ್ಲಿ ಒಳ್ಳೆ ಮಗು ಹುಟ್ಟಿದೆ. ಅವರೇ ನಮ್ಮ ಕಥಾನಾಯಕರು. ವಿಶೇಷವಾಗಿ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ್ದಕ್ಕೆ ಇವರಿಗೆ ಶ್ರೀನಿವಾಸ ಅಂತಲೇ ವಿಶೇಷವಾಗಿ ಹೆಸರಿಡ್ತಾ ಇದ್ದಾರೆ. ನಂತರ ಅವರು ಅಲ್ಲೇ ನಿಂತುಕೊಂಡ್ರು, ಬ್ರಹ್ಮೋತ್ಸವಕ್ಕೆ ಬಂದು ಸಂಭ್ರಮ ನೋಡ್ಲಿಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಆದರೂ ಬ್ರಹ್ಮೋತ್ಸವ ನೋಡಿ ಹೋಗ್ಬೋದು ಅನ್ನೋ ಧೈರ್ಯ ಇರುವ ಅದೃಷ್ಟವಂತರು ನಾವಿಲ್ಲ ಅಂತ ತಮ್ಮ ಬಡತನ ಅನ್ನು ತಾವು ನಿಂದ ಮಾಡಿಕೊಳ್ತಾ ಇದ್ರೆ ಸ್ವಪ್ನ ಆಯಿತು. ನಾಳೆಯಿಂದ ವಿಶೇಷವಾಗಿ ನೀವು ಬ್ರಹ್ಮೋತ್ಸವ ನೋಡ್ರಿ, ಮುಂದೆ ನಿಮ್ಮ ಕೂಸಿನಿಂದ ವಿಶೇಷ ಸೇವಾ ತಗೊಳ್ತೇನೆ ಅಂತ ಶ್ರೀನಿವಾಸ ಸ್ವಪ್ನದಲ್ಲಿ ಹೇಳಿದಾಗ ಮಾರನೇ ದಿನ ಯಾರೋ ಒಬ್ಬ ಗೃಹಸ್ಥರು ಬಂದು ಬ್ರಹ್ಮೋತ್ಸವ ಸೇವಾ ಕಟ್ಟಿ ಅದಕ್ಕೆ ನಿಲ್ಲಕ್ಕೆ ಅವಕಾಶ ಇಲ್ಲದ್ರಿಂದ ಈ ಆಚಾರ್ಯರ ಮೂಲಕವೇ ಅಲ್ಲಿ ಸೇವಾದಿಗಳು ನಡೆಸುವಂತೆ ಪೇಶ್ಕಾರರಿಗೆ ಹೇಳಿ ಹೋಗ್ಬಿಟ್ರು. ಆಚಾರ್ಯರೇ ಅಲ್ಲಿ ಹೋಗಿ ವಿಶೇಷವಾಗಿ ಬ್ರಹ್ಮೋತ್ಸವವನ್ನ ಅಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಂಥ ಶ್ರೀನಿವಾಸ ಆ ಮಗುವನ್ನು ಕರ್ಕೊಂಡು ಅವರು ಸಂತೋಷವಾಗಿರ್ತಾ ಇದ್ದಾರೆ. ಬಡತನವಿತ್ತು ಅವರಿಗೆ. ಆದವಾನಿಯಲ್ಲಿ ಗುಂಡಾಚಾರ್ಯರು ಅಂತಿದ್ರು, ಮುತ್ತಿಗೆ ಗುಂಡಾಚಾರ್ಯರು ಅಂತ. ಆಗರುವ ಶ್ರೀಮಂತರು, ಬಹಳ ತುಂಬಾ ದೊಡ್ಡ ಶ್ರೀಮಂತರು. ಅವರು ವಿಶೇಷವಾಗಿ ಈ ಇಬ್ಬರು ಹುಡುಗರಲ್ಲಿ ಒಬ್ಬ ಹುಡುಗನನ್ನ ಕೊಡಿ ಅಂತ ಕೇಳ್ತಾರೆ. ಹೇಗ್ ಬಂತಿದು ಅಂದರೆ, ಇವರು ವಿಶೇಷವಾಗಿ ಸ್ವಾಮರಾಯಾಚಾರ್ಯರು ಆ ಇಬ್ಬರು ಹುಡುಗರನ್ನ ಕರ್ಕೊಂಡು ಆದೋನಿಗೆ ಬರ್ತಾ ಇದ್ದಾರೆ. ಆದೋನಿಗೆ ಬಂದಾಗ ಆದೋನಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತುಂಬಾ ವ್ಯಸನದಿಂದ ಅಂದರೆ ಅನಾರೋಗ್ಯದಿಂದ ತೊಂದರೆ ಪಡತಕ್ಕಂಥ ಮುತ್ತಿಗೆ ಕುಂಡಾಚಾರ್ಯರು ನಿಮ್ಮ ಮಕ್ಕಳಲ್ಲಿ ಒಬ್ಬರನ್ನು ನಾವು ಕೊಡಿ ಅಂತ ಕೇಳ್ತಾರೆ. ನಂತರ ವಿಶೇಷವಾಗಿ ಶ್ರೀನಿವಾಸನನ್ನ ದತ್ತು ಕೊಡ್ತಾ ಇದ್ದ. ದತ್ತು ಕೊಟ್ಟ ಮೇಲೆ ಆ ಯಾರಾದರೂ ವಿಶೇಷವಾಗಿ ದತ್ತು ತಗೊಂಡ್ರು, ಅವರ ಹೆಂಡತಿ ಗುಂಡಾಚಾರ್ಯರ ಹೆಂಡತಿ ಶ್ರೀನಿವಾಸನಿಗೆ ಆ ಹುಡುಗನಿಗೆ ತುಂಬಾ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿ ಇನ್ನೆಷ್ಟು ಅಂದ್ರೆ ಹೇಳ್ತಾ ಇದ್ದಾರೆ, ಇವರು ದಿನಾಗ್ಲೂ ರಣಮಂಡಲ ಅಂತ ಪಕ್ಕದಲ್ಲಿ ಒಂದು ಬೆಟ್ಟ, ಆ ಬೆಟ್ಟದಲ್ಲಿರುವಂತಹ ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರು, ಅದೆಷ್ಟು ಪವಿತ್ರ ಸನ್ನಿಧಾನ ಅಂದರೆ ಅಲ್ಲಿ ರಾಕ್ಷಸರೆಲ್ಲ ಇದ್ದರೆ ತ್ರೇತಾಯುಗದಲ್ಲಿ ಅಲ್ಲಿಗೆ ವಾಯುದೇವರು ಬಂದು ಆ ರಾಕ್ಷಸರು ಸಂಹಾರ ಮಾಡಿ ಅಲ್ಲಿ ಒಂದು ಶಿಲೆಯಲ್ಲಿ ಸ್ವಲ್ಪ ಕಾಲ ಕೂಡುತ್ತಾರೆ. ಅದಕ್ಕೆ ವ್ಯಾಸರಾಜರು ಎಲ್ಲೆಲ್ಲಿ ವಾಯುದೇವರು ಕೂತಿದ್ದಾರೆ ಆ ತ್ರೇತಾಯುಗದಲ್ಲಿ ಕೂತದ್ದವರ ಕಣ್ಣಿಗೆ ಕಾಣಿಸಿತ್ತು, ಅಲ್ಲಿ ಒಂದು ಅಂಗಾರದಿಂದ ಬರೀತಾ ಇತ್ತು, ಅಲ್ಲಿ ಪ್ರಾಣ ದೇವರೊಡಂಬಿಡ್ತಾ ಇತ್ತು. ಇದು ವ್ಯಾಸರಾಜರ ಪ್ರತಿಷ್ಠಾ ಕೌಶಲ. ವಾಯುದೇವರು ವ್ಯಾಸರಾಜರಿಗೆ ಅಂಥ ಅದ್ಭುತವಾದ ರೀತಿಯಲ್ಲಿ ಅನುಗ್ರಹ ಮಾಡಿದರು. ಅದೇ ರೀತಿಯಲ್ಲಿ ರಣಮಂಡಲದಲ್ಲಿ ಅಂದರೆ ಆದವಾನಿಯ, ಅದು ಯದ್ಯಪಿ ಯಾದವಗಿರಿ ಅಂತ, ಅಲ್ಲಿ ಪ್ರಾಣದೇವರ ಸನ್ನಿಧಾನ. ಆ ಪ್ರಾಣದೇವರ ಸನ್ನಿಧಾನ ಇರತಕ್ಕಂಥ ಅಂದರೆ ಪ್ರಾಣದೇವರು ಕೂತಂತಹ ಜಾಗ ಒಂದಿದೆ, ಕಲ್ಲಿದೆ. ಆ ಕಲ್ಲೇ ಕೊನೆಗೆ ನಮ್ಮ ರಘುಪ್ರೇಮ ತೀರ್ಥರು ತಮ್ಮ ಪೂರ್ವಾಶ್ರಮ ಮಕ್ಕಳಾಗಿರ್ತಕ್ಕಂಥ ಸ್ವಾಮಿರಾಯಾಚಾರ್ಯರಿಗೆ ಸ್ವಪ್ನದಲ್ಲಿ ನಮ್ಮ ವೃಂದಾವನ ಇಂಥ ಒಂದು ಆ ಕಲ್ಲಿನಿಂದಲೇ ಆಗಬೇಕು, ಪ್ರಾಣದೇವರು ಕೂತಂಥ ಕಲ್ಲಿನಿಂದ ಆಗಬೇಕು. ಹೀಗೆ ರಾಘವೇಂದ್ರ ಸ್ವಾಮಿಗಳು ರಾಮಚಂದ್ರನ ಪಾದ ಸ್ಪರ್ಶ ಆಗಿರತಕ್ಕಂತಹ ಶಿಲಾದಿಂದಲೇನೆ ತಮ್ಮ ವೃಂದಾವನ ಆಗಬೇಕು ಅಂತ ಹೇಳಿದರು. ಹಾಗೆ ರಘುಪ್ರೇಮ ತೀರ್ಥರು ವಾಯುದೇವರು ಕೂತಿರತಕ್ಕಂಥ ಆ ಒಂದು ಶಿಲಾದಿಂದಲೇ ತಮ್ಮ ವೃಂದಾವನ ಆಗಬೇಕು ಅಂದಾಗ ಇವಾಗೇನು ನಮಗೆ ಭವ್ಯವಾಗಿರತಕ್ಕಂಥ ವೃಂದಾವನ ರಘುಪ್ರೇಮ ತೀರ್ಥ ಗುರು ಸಾರ್ವಭೌಮರ ವೃಂದಾವನ ದರ್ಶನ ಆಗುತ್ತೆ. ಅದು ವಿಶೇಷವಾಗಿ ಹನುಮಂತ ದೇವರು ಕೂತಿರತಕ್ಕಂಥ ಶಿಲೆಯಿಂದ ಮಾಡಿರ್ತಕ್ಕಂಥ ಅಲ್ಲಿರುವ ವ್ಯಾಸರಾಯ ಪ್ರತಿಷ್ಠಿತ ಪ್ರಾಣದೇವರನ್ನ ನೋಡಲಿಕ್ಕೆ ನಮ್ಮ ಶ್ರೀನಿವಾಸ ಹುಡುಗ ಕಥಾನಾಯಕರವರು ಅವರು ನಿತ್ಯ ಪ್ರಾಣದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕಾಲ ಧ್ಯಾನ ಮಾಡಿಕೊಂಡು ಬರುತ್ತಾ ಇದ್ರು. ಅಲ್ಲಿಗೆ ಹೋಗಿ ಬರ್ತಾ ಇದ್ರು, ದಿನಾಗ್ಲೂ ದರ್ಶನ ಮಾಡಿಕೊಂಡು ಬರ್ತಾ ಇದ್ರು. ನಂತರ ಒಂದ್ ದಿವಸ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ, ರಾತ್ರಿ ಒಂದು ಪ್ರಹರ ಆಗಿತ್ತು. ಅದಕ್ಕೆ ದತ್ತು ತಾಯಿ ಹೇಳ್ತಾ ಇದ್ದಾಳೆ, ಮಳೆ ಸುರಿತಾ ಇತ್ತಲ್ಲಿ, ಹೋಗು, ಎಲ್ಲಿಗೆ ಹೋಗಿದ್ಯ, ಮನೆಯಲ್ಲಿ ಕೆಲಸ ಮಾಡದೆ ಯಾಕೆ ಹೋಗಿದ್ಯ ಅಂತ ಹೊರಗೆ ಹಾಕಿದ. ಯದ್ಯಪಿ ಇವರನ್ನ ವಿಶೇಷವಾಗಿ ಮನೆಯಲ್ಲಿ ಪರಕೆ ಕೊಟ್ಟು ಕಸ ಬಳಿ ಅಂತ ಹೇಳೋದು. ನಂತರ ಆಕಳು ಇವೆಲ್ಲ ಇದ್ದರೆ ಅವುಗಳ ಕಾಲಲ್ಲಿ ಕಸ ತೆಗೆಯೋದು ಮೊದಲಾದ ಈ ಕೆಲಸವನ್ನೆಲ್ಲ ಅವರು ಸರಿ ಮಾಡಿಸ್ತಾ ಇದ್ರು, ತುಂಬಾ ಕೆಲಸಗಳು ಮಾಡಿಸ್ತಾ ಇದ್ರು. ನಂತರ ವಿಶೇಷವಾಗಿ ಅವರ ಅವರಿಗೊಂದು ಮಗುವಾಗಲಿಕ್ಕೆ ಶುರುವಾಯಿತು. ಇನ್ನು ಅವರು ಅಂದುಕೊಂಡ್ರು ಈ ಈ ಮಗುವಾದರೆ ಇವರನ್ನು ಹೊರಗೆ ಕಳಿಸ್ಬಿಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ರು. ಆವಾಗ ವಿಶೇಷವಾಗಿ ಭಗವಂತನ ಸಂಕಲ್ಪದಂತೆ ಆ ಕೂಸಿಗೆ ಜಾಡ್ಯ ಬಂದು ಅದು ಹೋಯಿತು. ಆ ಕೂಸಿಗೆ ಜಾಡ್ಯ ಬಂದಾಗ ಈ ಹುಡುಗನೇ ವಿಶೇಷವಾಗಿ ಮನೆ ಕೆಲಸ, ನಂತರ ಮುಸುರೆ ಪಾತ್ರೆ ಅಡಿಗೆ ಎಲ್ಲವೂ ನೋಡಿಕೋಬೇಕಾಗಿತ್ತು. ಕೊನೆಗೆ ಒಂದು ದಿನ ಪ್ರಾಣದೇವರ ದರ್ಶನಕ್ಕೆ ಹೋಗಿ ಬಂದಂಥ ಇವರನ್ನ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಾ, ಮನೆ ಕೆಲಸಗಳು ಯಾರು ಮಾಡಬೇಕು, ವಿಶೇಷವಾಗಿ ಈ ಪಾತ್ರೆ ತಿಕ್ಕೋದು ಯಾರು ಮಾಡಬೇಕು, ಇನ್ಮೇಲೆ ನೀನು ನನ್ನ ಮನೆ ಇರಬಾರದು ಅಂತ ಹೊರಗೆ ಹಾಕಿ ಬಾಗಿಲು ಮುಚ್ಚಿಬಿಡ್ತಾರೆ. ಉಟ್ಟಂಥ ಹರಕು ಬಟ್ಟೆ ಅದು ಬಿಟ್ಟು ಇನ್ಯಾವುದಿಲ್ಲ. ರಾತ್ರಿ ಧಾರಾಕಾರ ಮಳೆ ಚಳಿಯಲ್ಲಿ ನಡುತ್ತಾ ಅಳುತ್ತಾ ಇದ್ದಂಥವರು ಚಿಕ್ಕ ಹುಡುಗ ಪಾಪ. ವಾಯುದೇವರನ್ನ ಪ್ರಾರ್ಥನೆ ಮಾಡುತ್ತಾ ಆ ಮನೆ ಮುಂದೆ ಕೂತ್ಕೊಂಡು ಆ ರಾತ್ರಿ ಕಳೀತಾ ಇದ್ರೆ ಆಕಾಶವಾಣಿ ಆಯ್ತು. ಅವರು ಗಾಬರಿ ಆಗ್ಬೇಡ, ನಾವಿದ್ದೇವೆ ಅಂತ. ಅದು ಆ ಮಾತು ಆಕಾಶವಾಣಿ ಕೇಳಿದ ಕೂಡಲೇ ಕಂಠ ಬಿಗಿದೋಯ್ತು ಅವರಿಗೆ, ರೋಮಾಂಚನ ಆಯಿತು. ಕಣ್ಣಲ್ಲಿ ನೀರು ಸುರಿಸ್ತಾ, ಹೇ ಸ್ವಾಮಿ ನೀನೇ ಉದ್ಧಾರ ಮಾಡಬೇಕು ಅಂತ ಅಳ್ಳಿಕ್ಕೆ ಶುರು ಮಾಡ್ತಾ ಇದ್ರು. ಆಗ ಅವರಿಗೆ 12 ವರ್ಷ. ನಂತರ ವಿಶೇಷವಾಗಿರತಕ್ಕಂಥ ಆ ರಾತ್ರಿ ಕಾಲ ಕಳೆದ ಮೇಲೆ ಮತ್ತು ಬೆಳಗಿನ ಮುಜಾವ ಆ ಕಠೋರ ವಾಸ್ತ ಮನಸ್ಗಳಾಗಿರ್ತಕ್ಕಂಥ ಆ ರಾಧಾಬಾಯಿ ಕಸಬರಿಗೆ ಹಿಡ್ಕೊಂಡು 4-5 ಪೆಟ್ಟುಗಳಿಕ್ಕಿ ಊರಿಗೆ ಹಾಕಿ ತಗೋ ಅಂಗಳ ಕಸಬಳಿ ಆ ದನದ ಕಾಲ್ನಾಗ ಕಸ ತೆಗಿ ಅಂತ ವಿಶೇಷವಾಗಿ ಆ ಕೆಲಸ ಮಾಡಲಿಕ್ಕೆ ಶುರು ಮಾಡಿಸಿ. ನಂತರ ವಿಶೇಷವಾಗಿ ಅವರಿಗೆ ಇರತಕ್ಕಂಥ ಅಂದರೆ ಗರ್ಭದಲ್ಲಿ ಆದಂಥ ಹುಡುಗ ಸತ್ತು ಹೋದರೆ ಇವನ ಮೇಲೆ ವಿಶೇಷವಾಗಿ ತುಂಬ ಸಿಟ್ಟು ಮಾಡುತ್ತಾ ಅವರನ್ನು ಬಡಿಲಿಕ್ಕೆ ಶುರು ಮಾಡಿ. ಅದೇನಾಯಿತು? ಶ್ರೀನಿವಾಸ ಅವರ ಮಗ ಏನು ಆ ರೋಗಗ್ರಸ್ತನಾಗಿದ್ದಾನೆ, ಅವನ ಸೇವಾ ಇವರೆಲ್ಲರೂ ಸೇವಾ ಮಾಡುವಾಗ ಒಂದು ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಸ್ವಪ್ನದಲ್ಲಿ ಒಂದು ನವಿಲು ಒಂದು ಹುಳವನ್ನು ಕುಕ್ಕಿ ಕೊಂದಂತೆ ಸ್ವಪ್ನ ಆಯಿತು. ಆವಾಗ ಹುಡುಗ ಅವರಿಗೆ ಹೇಳಿದ, ನಿಮ್ಮ ಹುಡುಗ ಬದುಕಲ್ಲ ಅಂತ ಹೇಳಿಬಿಟ್ಟ. ಅದಕ್ಕೆ ಸಿಟ್ಟಿಗೆದ್ದು ಅವನು ಹೊಡಿತಾ ಇದ್ದಾಳೆ. ವಿಶೇಷವಾಗಿ ಆ ಹುಡುಗನು ಸತ್ತು ಹೋದ. ಅವಾಗಿಂದ ರಾಧಾಬಾಯಿ ಶ್ರೀನಿವಾಸನನ್ನು ದ್ವೇಷಿ ನೋಡದಂತೆ ನೋಡಲಿಕ್ಕೆ ಶುರು ಮಾಡ್ತಾ ಇದ್ರು. ಇನ್ನು ಇವರಿಗೆ ವಿದ್ಯೆ ವಿಶೇಷವಾಗಿರತಕ್ಕಂಥ ಅವರ ಆರಂಭಿಕ ವಿದ್ಯಾ ಗುಂಡಾಚಾರ್ಯರ ಸೋದರಳಿ ಅಂದರು ವೇದವ್ಯಾಸಾಚಾರ್ಯರು. ಹಾಗೆ ತಂದೆಗಳಲ್ಲಿ ಆರಂಭಿಕ ವಿದ್ಯಾಭ್ಯಾಸವನ್ನೆಲ್ಲ ವಿಶೇಷವಾಗಿ ಮಾಡಿದರು. ಸುಧಾಕ್ಕೆ ಮುಂಚೆ ಏನೇನು ಗ್ರಂಥಗಳು ಓದಬೇಕು ಅವೆಲ್ಲ ಅಲ್ಲಿ ಓದಿದ್ರು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಅವರು ತಮ್ಮ ತಂದೆಯಾಗಿರ್ತಕ್ಕಂಥ ಸ್ವಾಮಿರಾಯಾಚಾರ್ಯರು ಸ್ವರ್ಗಸ್ಥರಾದರು ಅಂತ ಹೇಳಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ತಂದೆ ಸತ್ತು ಹೋದರೂ ದತ್ತು ಬಂದದ್ದಕ್ಕೆ ಆ ಹುಡುಗನನ್ನ ಹೋಗ್ಲಿಕ್ಕೆ ಬಿಟ್ಟಿಲ್ಲ ರಾಧಾಬಾಯಿ. ಅದನ್ನು ಸಹನೆ ಮಾಡಿಕೊಂಡು ಅವ್ರು ಹಾಗೆ ವಿದ್ಯಾರ್ಜನೆ ಮಾಡ್ತಾ ಇದ್ರು. ವಿಶೇಷವಾಗಿ ಈ ಗುಂಡಾಚಾರ್ಯ ಮನೆಯಲ್ಲಿ ಈ ಹುಡುಗನಿಗಾಗುವ ತೊಂದರೆಯನ್ನೆಲ್ಲ ವಿದ್ಯಾಗುರುಗಳು ವೇದವ್ಯಾಸಾಚಾರ್ಯರು ಇವರ ಗುಣಕ್ಕೆ ಮೆಚ್ಚಿ ಆಸನ ಶಕ್ತಿಗೆ ಮೆಚ್ಚಿ ಅವರಿಗೆ ಏನಾದ್ರು ತಿನ್ನಲಿಕ್ಕೆಲ್ಲ ಕೊಡ್ತಿದ್ರಂತೆ. ವಿಶೇಷವಾಗಿ ಒಂದಿನ ಇವರು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಸಾಮುದ್ರಿಕ ಪಂಡಿತ ಅಕಸ್ಮಾತ್ ಆಗಿ ಬರ್ತಾನೆ. ಇವರ ಹಸ್ತ ನೋಡುತ್ತಾ ಇವನಿಗೆ ಕೊನೆವರೆಗೂ ಕಷ್ಟವರೆಗೆ ಪರಂಪರ ಬರುತ್ತೆ, ಆದರೆ ವಿಲಕ್ಷಣವಾದವ ವಾಯುದೇವರ ಅನುಗ್ರಹದಿಂದ ಪೋಷಿತನಾಗ್ತಾನೆ. ವಾಯುದೇವರೇ ಇವರಲ್ಲಿ ಮೂರ್ತಿಮಂತರಾಗಿ ನಿಂತುಕೊಂಡು ಇವರು ನುಡಿದದ್ದನ್ನ ಎಂದು ಸುಳ್ಳಾಗದಂತೆ ನಡೆಸಿಕೊಡ್ತಾರೆ. ಅಸಾಧ್ಯ ಕಾರ್ಯಗಳಾದರೂ ಇವರಿಗೆ ಸುಸಾಧ್ಯ ಆಗಿಬಿಡುತ್ತೆ, ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಬಿಡುತ್ತಾರೆ. ಯಾರಾದರೂ ದುಷ್ಟ ಸ್ವಭಾವದಿಂದ ಇವರಿಗೆ ಯಾವರಿಂದ ರೀತಿಯಾದರೂ ತೊಂದರೆ ಕೊಡಲಿಕ್ಕೆ ನೋಡಿದರೆ ಅವರೆಲ್ಲರೂ ಕೂಡ ಓಡಿ ಹೋಗ್ತಾರೆ. ನಂತರ ವಿಘ್ನ ಮಾಡುವಂಥವರೆಲ್ಲ ಓಡಿ ಹೋಗ್ತಾರೆ. ಆ ಸೇತು ಹಿಮಾಚಲ ಪರ್ಯಂತ ಇವರ ಕೀರ್ತಿ ಭಗವಂತ ಹಬ್ಬಿಸ್ತಾನೆ. ವೈದಿಕ ಲೌಕಿಕ ಪಂಡಿತ ಪಾಮರರು ಯಾರ್ಯಾರಿದ್ದಾರೆ ಎಲ್ಲರಿಂದ ಮಹನೀಯರು ಅಂತ ಕರೆಸಿಕೊಳ್ತಾರೆ. ಇವರು ಮಹಾಸಿದ್ಧಪುರುಷರಾಗ್ತಾರೆ ಎಂದು ಆವಾಗ ಗುರುಗಳಾಗಿರತಕ್ಕಂತಹ ವೇದವ್ಯಾಸಾಚಾರ್ಯರು ಕಣ್ಣಲ್ಲಿ ನೀರು ಹಾಕ್ತಾ ಆನಂದದಿಂದ, ಆ ವೈಭವ ನೋಡ್ಲಿಕ್ಕೆ ನಮಗ ನಮ್ಮಿಂದ ಆಗುತ್ತಾ ಅಂದ್ರೆ ಈಗ ಹೇಳಲಿಕ್ಕಾಗಲ್ಲ ಅಂತ ಅವ್ರು ಹೇಳಿಬಿಟ್ರು. ನಂತರ ವಿಶೇಷವಾಗಿ ವೇದವ್ಯಾಸಾಚಾರ್ಯ ಆ ಪಂಡಿತರಿಗೆ ಯೋಗ್ಯ ಮರ್ಯಾದೆ ಮಾಡಿ ಕಳಿಸಿದರು. ಗುಂಡಾಚಾರ್ಯರಿಗೂ ಅಂದರೆ ದತ್ತು ತಗೊಂಡಂಥವರಿಗೂ ಈ ವಿಷಯ ಗೊತ್ತಾದ ಕೂಡಲೇ ಅವರಲ್ಲಿ ಸ್ವಲ್ಪ ಪ್ರೀತಿ ಆಯ್ತಂತೆ. ನಂತರ ವಿಶೇಷವಾಗಿ ನಾಲ್ಕಾರು ವರ್ಷಗಳಲ್ಲೇ ಮಣಿಮಂಜರಿ, ಸುಮಧ್ವ ವಿಜಯ, ರುಕ್ಮಿಣಿ ವಿಜಯ, ಮಾಘ, ನೈಷಧ ಮೊದಲಾದ ಕಾವ್ಯಗಳು, ತರ್ಕ ಸಂಗ್ರಹ ಇತ್ಯಾದಿ ನ್ಯಾಯ ಗ್ರಂಥಗಳು, ಮಧ್ವ ಸಿದ್ಧಾಂತದಲ್ಲಿಯ ಪ್ರಕರಣ ಗ್ರಂಥಗಳು, ಉಪನಿಷತ್ತುಗಳು ಹಾಗೂ ಕೆಲವು ಭಾಗ ತತ್ವಪ್ರಕಾಶಿಕ ಮುಗಿದು ಬಂತು. ಇಷ್ಟರಲ್ಲಿ ವಿದ್ಯಾಗುರುಗಳ ಅವಸಾನ ಆಯಿತು. ಅದಕ್ಕೆ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ ಗುರುಗಳು, ನೀನು ವಿದ್ಯಾರ್ಜನೆಗಾಗಿ ಬೇರೆ ಕಡೆ ಹೋಗಬೇಡ, ನಾನು ಹೋದ ಮೇಲೆ ನಿಮ್ಮ ತಂದೆಯವರಿಗೆ ತುಂಬ ಮೈ ಹುಷಾರಿಲ್ಲದೆ ಆಗಿಬಿಡುತ್ತೆ, ಆದ್ದರಿಂದ ನೀನು ಮನೆ ಬಿಟ್ಟು ಹೋದರೆ ವಿದ್ಯೆಗಾಗಿ ಅವರಿಗೆ ಸಮಾಧಾನ ಆಗೋದಿಲ್ಲ. ಇನ್ನ ಈ ಉಳಿದ ಗ್ರಂಥ ತತ್ವಪ್ರಕಾಶಿಕ ಸ್ವಲ್ಪ ಅವರ ನಿಮ್ಮ ತಂದೆಗಳಲ್ಲಿ ಓದಿ ಮುಗಿಸಿಬಿಡು ಅಂತ ಹೇಳಿ ಅವರು ಪರಂಧಾಮಕ್ಕೆ ಹೋಗಿಬಿಡ್ತಾರೆ. ಇವರು ಗುರುಗಳು ಹೇಳಿದಂತೆ ತಂದೆಯವರಲ್ಲಿ ಉಳಿದಂತಹ ತತ್ವಪ್ರಕಾಶಿಕ ಗ್ರಂಥವನ್ನ ಯಾವಾಗ ಯಾವಾಗ ಅವಕಾಶ ಆಯಿತು ಅವಾಗೆಲ್ಲ ಓದಿ ಪೂರ್ಣ ಮಾಡ್ತಾ ಇದ್ದಾರೆ. ವೇದವ್ಯಾಸಾಚಾರ ನಿಕಟ ಸಂಪರ್ಕ ಇರತಕ್ಕಂಥ ಇವರ ವಿಶೇಷವಾಗಿರತಕ್ಕಂಥ ಸಾಕು ತಂದೆ, ಅವರು ತುಂಬ ಕ್ಷೀಣ ಆಗ್ತಾ ಬಂದರು. ನಂತರ ಇದನ್ನು ನೋಡಿ ಅಲ್ಲಿ ಒಬ್ಬರು ವಿಶೇಷವಾಗಿ ಲಂಬು ಸುಬ್ಬಣ್ಣ ಅಂತ, ಅವರು ಇವರಿಗೆ ಬೇಗ ಮದುವೆ ಮಾಡಿಸಿಬಿದು ಒಳ್ಳೆಯದು ಅಂತ ಆವಾಗ ಹೇರಿಕಾರ ವೆಂಕುವರಾಯರು ಅಂತ ಅವರ ಮಗಳು ಲಕ್ಷ್ಮೀಬಾಯಿಯಿಂದ ಇವರಿಗೆ ಲಗ್ನ ಮಾಡಿಸಿಬಿಟ್ರು. ಒಂದೇ ವರ್ಷದಲ್ಲಿ ಗುಂಡಾಚಾರ್ಯರು ಪರಲೋಕಕ್ಕೆ ಪ್ರಯಾಣ ಮಾಡಿದರು. ನಂತರ ವಿಶೇಷವಾಗಿರತಕ್ಕಂಥ ಇವರು ಇನ್ನೊಬ್ಬರಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋದರೂ ಅವರ ಸ್ವಭಾವಗಳನ್ನು ನೋಡಿ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಆದ್ದರಿಂದ ಅವರು ವಿಶೇಷವಾಗಿ ಅವರನ್ನು ಬಿಟ್ಟು ಒಳ್ಳೆ ಯೋಗ್ಯವಾಗಿರತಕ್ಕಂಥ ಗುರುಗಳು ಬೇಕು ಅಂತ, ಗುರುಗಳನ್ನು ಅಂದರೆ ಆಧ್ಯಾತ್ಮವಾಗಿರತಕ್ಕಂಥ ಮಾರ್ಗದಲ್ಲಿ ಕಳ್ಕೊಂಡು ಹೋಗುವಂಥ ಜ್ಞಾನಿಗಳು ಬೇಕು ನನಗೆ ಅಂತ ಚೆನ್ನಾಗಿ ಅವರು ಹುಡುಕ್ತಾ ಯಂತ್ರೋದ್ಧಾರಕ ಪ್ರಾಣದೇವರ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ಅನಶನ ವ್ರತ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವಿಶೇಷವಾಗಿ ಮಂಡಲ ದಿವಸ ಸೇವಾ ಮಾಡ್ತಾ ಇದ್ದಾರೆ. ಒಂದು ಮಂಡಲ ದಿನ ಸೇವಾ ಮಾಡಿದಾಗ ಅವರಿಗೆ ಸ್ವಪ್ನ ಆಗ್ತಾ ಇದೆ, ಕಚೇರಿಗೆ ಬಾ ಕುದುರೆ ಕೊಡ್ತೇವೆ. ಈ ಸ್ವಪ್ನ ಅರ್ಥ ಏನು ಅಂತ ಅವರು ಆಲೋಚನೆ ಮಾಡಿದರು. ಅಂದರೆ ತಮ್ಮ ಸನ್ನಿಧಾನ ಇರತಕ್ಕಂಥ ತೀರ್ಥಕ್ಷೇತ್ರಾದಿಗಳು ಹಾಗೆ ಅಪರೋಕ್ಷ ಜ್ಞಾನಿಗಳು ಇವರನ್ನ ಸೇವಾ ಮಾಡುವುದು, ಅದೇ ಕಚೇರಿಗೆ ಹೋಗುವುದು. ಅಂದರೆ ಕುದುರೆ ಅಂದರೆ ಮೋಕ್ಷವನ್ನು ಅಪರೋಕ್ಷ ಜ್ಞಾನವನ್ನು ಕೊಡತಕ್ಕಂಥ ಸಾಧನ, ಇದಕ್ಕೆ ಬೇಕಾಗಿರತಕ್ಕಂಥ ಜ್ಞಾನ, ಆ ಜ್ಞಾನವೇ ಕುದುರೆ, ಅದು ಕೊಡ್ತಾರೆ ಅಂತ ಹೇಳಿಕೊಂಡು ವಿಶೇಷವಾಗಿ ಗುರುಗಳ ಅನ್ವೇಷಣೆಗಾಗಿ ತೀರ್ಥಯಾತ್ರೆಗಳನ್ನು ಮಾಡಬೇಕು, ಅಲ್ಲಿಗೆ ಹೊರಡಬೇಕು, ಅಲ್ಲಿಗಿರತಕ್ಕಂಥ ಮಹಾಜ್ಞಾನಿಗಳ ದರ್ಶನ ಮಾಡಬೇಕು ಅಂತ ತಾವು ತೀರ್ಥಯಾತ್ರೆಗೆ ಹೊರಡ್ತಾ ಇದ್ದಾರೆ. ಆ ಹೊರಡುವಾಗ ತಮ್ಮ ಹತ್ರ ಇರತಕ್ಕಂಥ ಬೆಳೆ ಬಾಳುವಂತಹ ಉಂಗರ, ಮುತ್ತಿನ ಸರ, ಟೊಂಕದಲ್ಲಿ ಬಂಗಾರದ ಹುಡುಗಾರ, ಬೆಳ್ಳಿ ತಂಬಿಗೆ, ತಾಲಿ ಎಲ್ಲ ವಿಶೇಷವಾಗಿ ಬಿಟ್ಟು ತಾವು ಎಷ್ಟು ದೇವತಾರ್ಚನೆಗೆ ಬೇಕೋ ಅಷ್ಟು ಅಂದರೆ ಸಾಲಗ್ರಾಮವನ್ನು ಶಿಖೆಯಲ್ಲೇ ಕಟ್ಟಿಕೊಂಡು ತಾವು ವಿಶೇಷವಾಗಿ ಹೊರಡತಾ ಇದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ, ಸರಿಯಾಗಿ ಏನೇನು ತಗೊಂಡು ತಮ್ಮ ಹಿಂದೆ ಅಂದರೆ ಒಂದು ಧಾವಳಿ ತುಂಡು ಚಿಕ್ಕ ಸಾಲಗ್ರಾಮ, ಅದಕ್ಕೆ ತಕ್ಕಂಥ ಚಿಕ್ಕ ಶಂಖ ಪ್ರಾಣಪ್ರತೀಕ ಗಂಟೆ, ಆ ಎಲ್ಲ ಸೇರಿ ಚಿಕ್ಕದ್ರೊಳಗೆ ಅದನ್ನ ಜಟೆಯಲ್ಲಿ ಗೋಪಿಚಂದನ ಮುದ್ರೆ ಇವೆಲ್ಲ ತಮ್ಮ ಜುಟ್ಟಿನಲ್ಲೇ ಕಟ್ಟಿಕೊಂಡು ಜಟೆಯಲ್ಲೇ ಧಾರಣೆ ಮಾಡಿಕೊಂಡು ಪ್ರಯಾಣ ಮಾಡಬೇಕು. ಸರಿ, ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಮಾರ್ಗ ಮಧ್ಯದಲ್ಲಿ ಹಸಿವೆ ಆದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರ ಮನೆ ಮುಂದೆ ಆದರೂ ಭಿಕ್ಷಾ ಕೇಳಬೇಕು. ಕೇಳಿದಾಗ ಮತ್ತವ್ರು ಹಾಕಿದ್ದಕ್ಕೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಸಾಮಾನು ಕಟ್ಟಿಗೆ ಇದು ಅಂತ ಹೇಳಿದ್ರೆ ತುಂಬ ಇದಾಗ್ಬಿಡುತ್ತೆ, ಬೇಡ. ಆದ ಕಾರಣ ಏನು ಕೊಟ್ಟರೆ ಅದನ್ನು ನೀರಲ್ಲಿ ತೊಯ್ಸಿ ತಿಂದರೆ ಆಯಿತು. ನಿದ್ದೆ ಕೈಯೇ ತೋಳೆ ತಳದಿಂಬಾಗಿ ಮಾಡಿಕೊಂಡ್ರೆ ಆಯಿತು ಅಂತ. ಏನು ಇವರು ವಿಶೇಷವಾಗಿರತಕ್ಕಂಥ ಇವರ ಚರಿತ್ರೆಗೆ ನಾವು ನೋಡಬೇಕಾಗಿದ್ದೇನು? ಬದುಕಿದ್ದಲ್ಲ, ಆ ಬದುಕಿದಾಗ ಏನೇನಿತ್ತು ಎಲ್ಲವೂ ಸರ್ವ ಭಗವಂತನಿಗೆ ಅರ್ಪಣೆ ಮಾಡಿ ಬದುಕಿದರು. ತ್ಯಾಗ ಮಾಡುವಾಗ ಎಲ್ಲವೂ ಭಗವಂತನಿಗಾಗಿ ತ್ಯಾಗ ಮಾಡಿ ಹೊರಟು ಅಂತ ಅದ್ಭುತವಾಗಿರತಕ್ಕಂಥ ಯಾತ್ರೆಯನ್ನ ಅವರು ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಕಾಶಿ ಪರ್ಯಂತ ಅವರು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಅನೇಕ ಪ್ರಾಂತಗಳ ಮೂಲಕ ಬರ್ತಾ ಇದ್ದಾರೆ. ಅಲ್ಲಿ ಅವರು ಆನೆಗೊಂದಿ ಹುಬ್ಬಳ್ಳಿ ಮಾರ್ಗದಿಂದ ಕೊಲ್ಹಾಪುರ, ಮಹಾಬಲೇಶ್ವರ, ಪುನಃ ಮುಂಬಾಯಿಯಿಂದ ನಾಸಿಕ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ನಂತರ ಅಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಅಂದರೆ ಮೈಯೆಲ್ಲ ಭಸ್ಮ ಬಳಿದುಕೊಂಡು ಏನು ನೀರು ಎಲೆಯೋ ಹಣ್ಣು ಧಾನ್ಯ ಏನು ಸಿಕ್ಕರೆ ಆ ಸೇವಾ ಮಾಡ್ತಾ ಜನಸಂದನೆ ಇಲ್ಲದಂಥ ಶಾಂತ ಇರತಕ್ಕಂಥ ಗುಡಿ ಮಠ ಛತ್ರ ದೇವಾಲಯದಲ್ಲಿ ಅಲ್ಲೇ ಕೂಡೋದು ಅಲ್ಲೇ ಮಲಗೋದು ಮಾಡಲಿಕ್ಕೆ ಶುರು ಮಾಡಿ. ಒಂದು ಸಲ ಅಲ್ಲೇ ನಾಸಿಕದಲ್ಲಿರುವಾಗ ಒಂದು ನಿರ್ಜನವಾದ ಮನೆಯನ್ನು ನೋಡಿ ಅದು ಆಸಕ್ತಿ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅಲ್ಲಿ ರಾತ್ರಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದರೆ ಒಬ್ಬ ಹುಡುಗ ಬಂದು, ಹೇ ಮಾಮ ಇಲ್ಲಿಂದ ಹೊರಟು ಹೋಗ್ರಿ ಅಂತ ಹೇಳ್ತಾರೆ. ಅವ್ರು ಕೇಳಲ್ಲ, ಮಲ್ಕೊಂಡಿರ್ತಾರೆ, ಹೋಗೋ ಅಂತಾರೆ. ಕೊನೆಗೆ ಬೆಂಕಿ ಹತ್ತಿದೆ ಮನೆಗೆ, ಇನ್ನೊಬ್ಬ ಹುಡುಗ ಬಂದು ಹೊರ ಕರ್ಕೊಂಡು ಹೋಗ್ತಾರೆ. ಆವಾಗ ಅಲ್ಲಿರೋ ಜನ ಎಲ್ಲ ಕೂಡ ಹೇಳ್ತಾರೆ, ಬ್ರಹ್ಮ ರಾಕ್ಷಸ ಇರುವಂತಹ ಈ ಮನೆಯಲ್ಲಿ ಇವ್ರು ಹೇಗಿದ್ರು ಏನು, ಆ ಬ್ರಹ್ಮ ರಾಕ್ಷಸವೇ ಆ ಮನೆಗೆ ಬೆಂಕಿ ಕೊಟ್ಟಿತ್ತು. ಅದಕ್ಕೆ ಅದು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಈ ಒಂದು ವಾಕ್ಯ ಭಗವಂತನ ತತ್ವ, ಭಗವಂತನೇ ಸರ್ವತ್ರ ಇದ್ದಾನೆ, ಅವ ಹೇಗೆ ರಕ್ಷಣೆ ಮಾಡುತ್ತಾನೆ ಹಾಗೆ ಸರ್ವತ್ರ ಎಲ್ಲಾ ಜೀವರಾಶಿಗಳಲ್ಲಿ ಸರ್ವತ್ರ ಭಗವಂತನನ್ನ ಮಮಸ್ವಾಮಿ ಹರಿರನಿತ್ಯಂ ಸರ್ವಸ್ವತರೇವಚ ಅಂತ ತಮ್ಮ ಹೃದಯದಲ್ಲಿರೋ ಬಿಂಬಮೂರ್ತಿಯನ್ನೇ ಸರ್ವತ್ರ ನೋಡೋದು, ಈ ದೊಡ್ಡ ಉಪಾಯ ಭಗವಂತನ ಪರೋಕ್ಷ ಜ್ಞಾನಕ್ಕೆ ಅಂತ ಏನು ಹೇಳಿದ್ದಾರೆ ಕೃಷ್ಣ, ಅದನ್ನೇ ಮಾಡ್ತಾ ಯಾತ್ರೆ ಮಾಡಿದ್ರು. ಈ ರೀತಿ ಯಾತ್ರೆ ಮಾಡೋದು ಬಹಳ ಕಷ್ಟ. ಯಾಕೆ ಅಂದರೆ ನಾವು ಯಾತ್ರೆ ಮಾಡ್ತೀವಿ, ದೇವರ ಮೇಲೆ ಮನಸ್ಸಿಲ್ಲದೆ ಯಾತ್ರೆ ಮುಗಿದಿರುತ್ತೆ. ಇವರು ಹೆಜ್ಜೆ ಹೆಜ್ಜೆಗೂ ಭಗವಂತನ ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಒಬ್ಬ ಮಹಾನುಭಾವ ತ್ರಯಂಬಕೇಶ್ವರದಲ್ಲಿ ಬ್ರಾಹ್ಮಣರ ಸಮಾರಾಧನೆ ಮಾಡಬೇಕು ಅಂತ ಅಡಿಗೆವನ್ನು ಕಲಿಸಿದರೆ ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಅಡಿಗೆವರು ಬರಲಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ರೆ ಇವ್ರು ಬರ್ತಾರೆ, ಇನ್ನೊಬ್ಬ ಮನುಷ್ಯನ ಕೊಡ್ರಿ ನಿಮ್ಗೆ ಅಡಿಗೆ ಸಿದ್ಧ ಮಾಡ್ತೀನಿ. ಎಷ್ಟು ಜನ ಹೇಳ್ತಾ ಇದ್ದಾರೆ, 1,000 ಜನಕ್ಕೆ ಅಡಿಗೆ ಮಾಡಬೇಕು. ಅವಾಗ ಹೇಳ್ತಾ ಇದ್ದಾರೆ, 1,000 ಬ್ರಾಹ್ಮಣನ ಕಡಿ ಭಾತ್ ವರಣ ಆಮಟಿ ಬಟಾಟಿ ಭಾಜಿ ಖೀರ್ ಲಾಡು ಇವೆಲ್ಲ ಮಾಡ್ರಿ, ಅಣಿ ಕೇಳುತ್ತಾರೆ ಭಜಿ, ಇನ್ನ ನಿಮ್ಗೆ ಇಷ್ಟ ಆಗಿ ಶಕ್ತಿ ಇದ್ರೆ ಭಜಿ ಅಂದ್ರೆ ಬುರಿ ಬುರಿ ಅಂದ್ರೆ ಯಾವುದು ಈ ಕಡ್ಲಿ ಹಿಟ್ಟಿನ ಬೋಂಡಾ ತರ ಮಾಡ್ತಿರಲ್ಲ ಅದು ಮಾಡ್ರಿ. ಅವಾಗ ಹೇಳ್ತಾರೆ, ಬರಮಿ ಹೇಳ ಕರ್ತು ಮಜ ಹಾತ ಖಾಲಿ ಯಾಕ ಮಾಂಡ ಸಾಲ ದಿಲೆ ತರ ಅಕ್ರ ವಾಜಿತ ಸುಮಾರ ಕಥದ ಕರ್ತು ಪಾಣಿ ಆಣಿ ಭಾಂಡ್ಯ ಆಜ ರಾತ್ರಿ ತಯಾರು ಠೇವ. ಏನು ಒಬ್ಬ ಮನುಷ್ಯನ ಕೊಡ್ರಿ, ನಾಳೆ 11 ಗಂಟೆಗೆಲ್ಲ ಸಿದ್ಧ ಮಾಡ್ತೀನಿ, ನೀರು ತರಿಸಿ ಎಲ್ಲ ಸಿದ್ಧ ಮಾಡಿಬಿಡ್ರಿ ರಾತ್ರಿಗೇನೆ ಅಂತ ಹೇಳಿದಾಗ, ಬೆಳಗು ಮುಂಜೆ ವಿಶೇಷವಾಗಿ ಮೀ ಪಹಾಟೆ 4 ವಾಜಾಲಂತರ ಸ್ವಯಂ ಪಾಕ ಶುರು ಕರ್ತು, ನಾನು ಬೆಳಗಿನ ಜಾವ 4 ಗಂಟೆಗೆ ನಾನು ಶುರು ಮಾಡ್ತೇನೆ ಅಂತ ಹೇಳಿ, ಅದೇ ರೀತಿಯಲ್ಲಿ ನಿಮ್ಗೆ ಎಷ್ಟು ಕೊಡಬೇಕು ಹೇಳ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, 25 ರೂಪಾಯಿ ಕೊಡಿ ಅಂದ್ರು. ಅವ್ರು 20 ರೂಪಾಯಿ ಕೊಡ್ತೀವಿ ಅಂದ್ರು. ಅಂದ್ರೆ ಮೇಲ್ನೋಟಕ ನಾಟಕ ಆಡಿ ಮಾರನೇ ದಿನ ಎಲ್ಲರಿಗೆ ಅಡಿಗೆ ಮಾಡಿ ಸಿದ್ಧ ಮಾಡಿ ನಾನು ಸ್ವಲ್ಪ ತ್ರಯಂಬಕೇಶ್ವರ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಹೋದವರು ಬರಲೇ ಇಲ್ಲ, ದುಡ್ಡು ತಗೊಳ್ಳಿಲ್ಲ, ಊಟಕ್ಕೂ ಇರಲಿಲ್ಲ, ಹೊರಟೇ ಹೋಗಿದ್ದಾರೆ. ಇಂಥ ರೀತಿಯಲ್ಲಿ ಇವರ ಯಾತ್ರೆ ಅದ್ಭುತವಾಗಿ ಆಯಿತು. ನಂತರ ತುಂಬಾ ದೊಡ್ಡದು ಯಾ ಗುರುಗಳ ಚರಿತ್ರೆ, ಹೋದ ಸಲ ಸ್ವಲ್ಪ ಭಾಗದವರೆಗೂ 2ನೇ ಅಧ್ಯಾಯದವರೆಗೂ ವಿಸ್ತಾರವಾಗಿ ಹೇಳಿದ್ದಾಯಿತು. ಇವತ್ತಿನ ದಿವಸ ಸ್ವಲ್ಪ ಸಂಕ್ಷೇಪವಾಗಿ, ಯಾರಿಗಾದರೂ ಸರಿ ಗುರುಗಳ ಚರಿತ್ರೆ ತುಂಬಾ ದೊಡ್ಡದಾದ್ರೆ ಕೇಳಬೇಕು ಅಂದ್ರೆ ಕಷ್ಟ ಆಗುತ್ತಲ್ವ, ಒಂದು ಸಂಕ್ಷೇಪವಾದ್ರೆ ಚೆನ್ನಾಗಿರುತ್ತೆ ಅಂದ ಅದಕ್ಕೆ ಚೂರು 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 ಅಲ್ಲಿ ವಿಸ್ತಾರ ಸಂಕ್ಷೇಪ ಎರಡನ್ನ ಅಲ್ಲಲ್ಲಿ ವಿಸ್ತಾರ ಮಾಡಿ ಚೂರು ಸಂಕ್ಷೇಪ ಮಾಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೇನೆ. 1 ಗಂಟೆ ಪ್ರಾಂತದಲ್ಲಿ, 1 ಗಂಟೆ ಒಂದು ಸೂರು ಆಚೆ ಸಮಯದಲ್ಲಿ ಗುರುಗಳನ್ನ ನೆನೆಯಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಸಿಗೆ ಬಂತು. ಆ ರೀತಿಯಲ್ಲಿ ನಮ್ಮ ರಘುಪ್ರೇಮಾಚಾರ್ಯರು, ಮುತ್ತಿಗೆ ರಘುಪ್ರೇಮಾಚಾರ್ಯರು ಅವರು ಕೇಳಿದರು, ಎಲ್ಲ ಸಂಗ್ರಹ ಮಾಡಿ ಕೊಡಿ ಅಂತ. 1 ಗಂಟೆ ಪ್ರವಚನ ಆಗಬೇಕು, ಅದು ಕೇಳುವವರಿಗೆ ಸುಲಭವಾಗಬೇಕು ಅಂತ ಗುರುಗಳ ಸಂಕಲ್ಪ ಅವರ ಬಾಯಿಂದ ಬಂತು. ಅದಕ್ಕಾಗಿ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇನೆ, ಅಲ್ಲಲ್ಲಿ ಅವರ ಮಹಿಮೆಯನ್ನ ಹೇಳಬೇಕು, ಹಾಗೆ ಸಂಗ್ರಹವನ್ನು ಮಾಡಬೇಕು ಅಂತ. ಹಾಗೆ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಕೊನೆಗೆ ವ್ಯಾಸಕಾಶಿಗೆ ಬರ್ತಾರೆ. ಅಲ್ಲಿ ವಿಜಯದಾಸರು ತಪಸ್ಸು ಮಾಡಿದಂಥ ಜಾಗದಲ್ಲಿ ಇವರು ತಪಸ್ಸು ಮಾಡಿದ್ರೆ ಸ್ವಪ್ನದಲ್ಲಿ ಅವರಿಗೆ ಅರಳಿ ವೃಕ್ಷ ಕಾಣಿಸ್ತಾ, ಅರಳಿ ವೃಕ್ಷದ ಕೆಳಗೆ ಅಲ್ಲೇ ತಪಸ್ಸು ಮಾಡತಕ್ಕಂಥ ಮಹಾನುಭಾವರೇ ಗುರುಗಳು ಅಂತ ಚಿಂತನೆ ಮಾಡಿಕೊಂಡು ಇಡೀ ಭೂಮಂಡಲವನ್ನ 7 ವರ್ಷಗಳ ಪರ್ಯಂತ ಪರ್ಯಾಟ ಮಾಡಿ ನಂತರ ವಿಶೇಷವಾಗಿರತಕ್ಕಂಥ ಆ ಮಹಾನುಭಾವರು ಮಧ್ಯದಲ್ಲಿ ಈ ಸಂಗೋರಾಮ ಮೊದಲಾದಂಥ ಅನೇಕ ದುಶ್ಚಟಗಳಿರತಕ್ಕಂಥ ಸಜ್ಜೀವ ರಾಶಿಗಳು ಇವರ ಸಂಪರ್ಕದಿಂದ ಸನ್ಮಾರ್ಗಕ್ಕೆ ಬಂದರು. ನಂತರ ತಿರುಪತಿಗೆ ಬಂದಾಗ ಇವರು ಕೊನೆಯಲ್ಲಿ ಆ ಯಾತ್ರೆ ಕೊನೆಯಲ್ಲಿ ಕಾಶಿಯಿಂದ ಹೊರಟು ಬರ್ತಾ ಇದ್ದಾರೆ. ತಿರುಪತಿಗೆ ಬಂದಾಗ ಅಲ್ಲಿ ಆದವಾನಿಯಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗಳು ಇವರನ್ನು ನೋಡಿ ಅವರ ತಾಯಿಗೆ ತಂತಿ ಮಾಡ್ತಾರೆ, ಅಮ್ಮ ನಿಮ್ಮ ಮಗ ಇಲ್ಲಿದ್ದಾನೆ ಅಂತ ಹೇಳಿದಾಗ ಅಷ್ಟರೊಳಗೆ ಆಕೆ ಕುಗ್ಗಿ ಹೋಗಿರ್ತಾಳೆ, ಅಹಂಕಾರವೆಲ್ಲ ಹೋಗಿರುತ್ತೆ, ಇವರ ಮೇಲೆ ದ್ವೇಷವೂ ಹೋಗಿರುತ್ತೆ, ಇವರಿಗಾಗಿ ಕಾಯ್ತಾ ಇರ್ತಾಳೆ. ಆಕೆಗೆ ತುಂಬಾ ಸಂತೋಷ ಆಯಿತು. ನಂತರ ಅವರು ವಿಶೇಷವಾಗಿ ಇವರ ಹತ್ತಿರ ಬರ್ತಾ ಇದ್ದಾರೆ, ಹತ್ತಿರ ಬಂದು ಇವರನ್ನ ನೋಡಿ ನೀನೇನು ಬಂದ್ಬಿಡಪ್ಪ ದಯವಿಟ್ಟು ಅಂತ ಕಂಗಲಾಚಿ ಕೇಳಿಕೊಡುತ್ತಾರೆ. ತಮ್ಮ ಕೈಯಲ್ಲಿರ್ತಕ್ಕಂಥ ಕೀಲಿ ಕೈಯನ್ನು ಅವ್ರಿಗೆ ಕೊಡುತ್ತಾರೆ. ಅವರು ಇವರಿಗೆ ತಿರುಗಿ ಕೊಟ್ಟು ನಂಗೆ ಯಾಕಮ್ಮ ಇದು, ನನ್ನ ಸ್ವಭಾವ ಬೇರೆ ನಿಮ್ಮ ಸ್ವಭಾವ ಬೇರೆ. ಅಂತಹ ಕಾಲಕ್ಕೆ ನಾನು ಏನು ಮಾಡಿದ್ರು ನಿಮ್ಗೆ ಸಮಾಧಾನ ಆಗಲ್ಲ, ನಿಮ್ಮ ಆಸ್ತಿ ನೀವೇ ಅನುಭವ ಪಡ್ರಿ, ನಾನು ಮೊದಲಿನಂತೆ ಬರ್ತೇನೆ, ನಿಮ್ಮ ಮಾತಿನ ಪ್ರಕಾರ ಬರ್ತೇನೆ, ಅದರ ಸೇವೆ ಮಾಡ್ಕೊಂಡಿರ್ತೇನೆ ಅಂದರೆ ಇಲ್ಲಪ್ಪ ತಪ್ಪಾಯಿತು, ಏನು ಮಾಡಿದರೂ ಸರಿ, ಇಷ್ಟು ನಾನು ಬದುಕಿದಷ್ಟು ಕಾಲ ಒಪ್ಪತ್ತು ಊಟಕ್ಕೆ ಹಾಕು ಅಷ್ಟು ಸಾಕು ಅಂತ ಹೇಳಿ ಅವರಿಗೆ ಕೊಟ್ಟು ಅವರ ದೀಕ್ಷೆಯನ್ನು ಜಟೆಯೆಲ್ಲ ಕಟ್ಟಿದ್ರು, ಮೈಯೆಲ್ಲ ಭಸ್ಮ ಹಚ್ಚಿಕೊಂಡಿದ್ರು, ಆ ವೇಷವನ್ನು ಬಿಡಿಸಿ ನಂತರ ಮನೆಗೆ ಕರ್ಕೊಂಡು ಬರುತ್ತಾರೆ. ಆವಾಗ ವಿಶೇಷವಾಗಿರತಕ್ಕಂಥ ಅವರ ದಾನ ಧರ್ಮ ಪ್ರಚಂಡವಾಗಿ ಶುರುವಾಗುತ್ತೆ, ಆಸ್ತಿಯೆಲ್ಲ ಕರಗಲಿಕ್ಕೆ ಶುರುವಾಯಿತು. ನಂತರ ವಿಶೇಷವಾಗಿ ತಾಯಿ ಕೇಳ್ತಾಳೆ, ನಾನು ಸ್ವಲ್ಪ ಕಾಶಿಗೆ ಹೋಗ್ಬೇಕಯ್ಯ. ಸರಿ, ತಾಯಿಯನ್ನ ಕಾಶಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇರೋದು 7 ಜನ, ತಾಯಿಯನ್ನ ಒಂದು ಕುದುರೆ ಮೇಲೆ ಇನ್ನೊಂದು ಕುದುರೆ 2 ಕುದುರೆ ಕಟ್ಟಿಕೊಂಡು ಸಾಮಾನು ಎಲ್ಲ ಹಾಕ್ಕೊಂಡು ಹಾಗೆ ಹೊರಡ್ತಾರೆ. ಹೊರಟಾಗ ಒಂದು ಕಡೆ ಚೂರು ದುಡ್ಡಿಗೆ ತೊಂದರೆ ಆಗುತ್ತೆ, ಅದಕ್ಕೆ ನಾನು ಬೇಗ ಮನೆಗೆ ಹೋಗಿ ಬರ್ತೇನೆ ಅಂತ ಟ್ರೈನ್ ಮೂಲಕ ಅವರು ಬರ್ತಾರೆ. ಬಂದು ಮನೆಯಲ್ಲಿ ದುಡ್ಡನ್ನು, ಭೂಮಿಯಲ್ಲಿ ಇಟ್ಟಿರ್ತಕ್ಕಂತಹ ದುಡ್ಡನ್ನು ತಗೊಂಡು ಅವರು ಹೊರಡುತ್ತಾರೆ. ಮಧ್ಯದಲ್ಲೇ ರೈಲ್ವೆ ಸ್ಟೇಷನ್ನಲ್ಲಿ ಇವರು ಒಂದು ಕಡೆ ಆ ಪೆಟ್ಟಿ ದುಡ್ಡಿರುವಂತಹ ಪೆಟ್ಟಿಗೆ ಹತ್ತಿರ ಇಟ್ಟುಕೊಂಡು ಅದಕ್ಕೆ ಬೆನ್ನು ಇಟ್ಟುಕೊಂಡೇ ಚೂರು ಜಂಪು ಬರುತ್ತೆ ಅವರಿಗೆ. ಅದು ಹೇಗಾಯಿತು, ಇವರ ಪೆಟ್ಟಿಗೆ ಒಂದು ಕಡೆ ಇದೆ, ಇವರು ಒಂದು ಕಡೆ ಹೋಗ್ಬಿಟ್ಟಿದ್ದಾರೆ, ಕಣ್ಣು ತೆಗೆದು ನೋಡಿದ್ದು ಧರ್ಕೊಂಡು ಹೋಗಿದ್ದಾರೆ ನಿದ್ದೆಯಲ್ಲಿ ಪಾಪ, ಅದು ಪೆಟ್ಟಿಗೆ ಕಾಣಿಸ್ತಾ ಇಲ್ಲ, ಎಚ್ಚರ ಆಗಿದೆ, ಚಡಪಡಿಸ್ಲಿಕ್ಕೆ ಶುರು ಮಾಡಿದೆ. ಸ್ವಾಮಿ ಇದೇನು ಮಾಡಿದ್ಯಪ್ಪ, ಅಲ್ಲಿ ನೋಡಿದರೆ ತಾಯಿ ಹೆಂಡತಿ ಮಿಕ್ಕವರು ಭಾವ ಮೈದನ ಎಲ್ಲರೂ ಒಂದು ಕಡೆ ಇದ್ದಾರೆ, ನಾನ್ ದುಡ್ಡಿಲ್ಲ ಕೈಯಲ್ಲಿ ಪರದೇಶ, ನಾನು ಹೀಗೆ ಬಂದಿದ್ದೇನೆ, ಇಲ್ಲಿ ನೋಡಿದ್ರೆ ದುಡ್ಡಿಗೆ ಹೀಗಾಗಿದೆ ಕಳೆದು ಹೋಗಿದೆ, ಮತ್ತು ಹೋಗಿ ತರಬೇಕಂದ್ರೂ ದುಡ್ಡಿಲ್ಲ, ಏನು ಮಾಡಲಿ ಸ್ವಾಮಿ ಅಂತ ಸ್ವಲ್ಪ ಹಾಗೆನ್ನ ದೇವ್ರು ಚಿಂತನೆ ಮಾಡ್ತಾ ಅಲ್ಲೇ ಕೂತು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ದೂರದಲ್ಲಿ ತಮ್ಮ ಪೆಟ್ಟಿಗೆ ಅದು ಕಾಣಿಸುತ್ತೆ, ಆದರೆ ಅದರ ಹತ್ತಿರದಲ್ಲಿ ಯಾರೋ ಇದ್ದಾರೆ 3 ನಾಮ ಹಾಕ್ಕೊಂಡು. ಅವ್ರದ್ದು ಏನು, ನಾ ಕೈ ಹಾಕಿದರೆ ಗಲಾಟೆ ಆಗುತ್ತೋ ಏನೋ, ಅಸಹ್ಯವಾಗಿರುತ್ತೆ ಅಂತ ಮೆಲ್ಲಕ್ಕೆ ಆ ಪೆಟ್ಟಿಗೆ ಸುದೂರದಲ್ಲೇ ಇದೆ, ಹೋಗಿ ಪೆಟ್ಟಿಗೆ ಹತ್ತಿರ ಹೋದಾಗ ಆ ಪಕ್ಕದಲ್ಲಿ 3 ನಾಮದಾತ ಏನು ಹೇಳಿಲ್ಲ. ಇವ್ರು ನೋಡ್ತಾರೆ ತಮ್ಮದೇ ಪೆಟ್ಟಿಗೆ, ಅಯ್ಯೋ ನಂದೇ ಅಂತ ಎಲ್ಲ ಗುರುತು ಹಿಡಿದು ಕೈ ಹಿಡಿದು ಹಾಕಿದಾಗ ಆತ ಎದ್ದು ಹೋಗ್ತಾನಷ್ಟೆ, ಏನು ಮಾತಾಡಲಿಲ್ಲ, ಯಾರು ಮುಟ್ಟದಂತೆ ಕಾದುಕೊಂಡಿದ್ದ ಆತ. ಆವಾಗ ನೋಡಿದ್ರೆ ಇಲ್ಲಿ ಕಾಣಿಸ್ಲಿಲ್ಲ, ದೇವರಿಗೆ ಕೈ ಮುಗಿತಾರೆ. ಸ್ವಾಮಿ ಸರಕ್ಷಿತ ರಕ್ಷತ ಯೋಹಿ ಗರ್ಭೆ ಅಂತ ನಾನೇನು ಚಿಂತನೆ ಮಾಡಿದೆ, ಅದು ಈ ಥರ ರಕ್ಷಣೆ ಮಾಡಿದ್ಯ. ಹಾಗೆ ಅವರು ಆ ಯಾತ್ರೆ ಮಾಡಿ ಬರುವಾಗಲೂ ಮಧ್ಯದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಹಾವು ಕಚ್ಚಿದಾಗ ಒಬ್ಬ ಕಾಂಪೌಂಡರ್ ಅವರನ್ನು ಇದನ್ನ ರಕ್ಷಣೆ ಮಾಡಲಿಕ್ಕೆ ಬಂದರೆ ಅವ್ರು ಹೇಳುತ್ತಾರೆ, ನಮ್ಮ ಸ್ವಾಮಿಯೇ ನಿಮ್ಮ ಮೂಲಕ ರಕ್ಷಣೆ ಮಾಡಿದ್ದು, ಅವನಲ್ಲದೆ ಇನ್ಯಾರು ಅಂತ ಉತ್ತರ ಕೊಟ್ಟಂಥ, ಭಾಗವತದಲ್ಲಿ ದೀಕ್ಷಾ ಇರತಕ್ಕಂಥ, ಭಗವಂತನಲ್ಲಿ ದೀಕ್ಷಾ ಇರತಕ್ಕಂಥ ಮಹಾಭಾಗವತ ಅವರ ಚಿಂತನೆ ಜೊತೆಗೆ ಯಾತ್ರೆ ಮಾಡಿದರು, ಅದು ಪ್ರಧಾನ. ನಂತರ ಆ ಪೆಟ್ಟಿಗೆಯನ್ನು ಹಿಡ್ಕೊಂಡು ತಾಯಿ ಇದ್ದ ಕಡೆ ಹೋಗಿ ತಾಯಿಯನ್ನು ಕರಕೊಂಡು ಇನ್ನು ಟ್ರೈನಲ್ಲಿ ಪ್ರಯಾಣ ಮಾಡಬೇಕು ಅಂತ ನೋಡುತ್ತಾರೆ. ತುಂಬಾ ಅಸ್ವಸ್ಥರಾಗಿರ್ತಾರೆ ಅವರು, ಅದಕ್ಕೆ ಅವರು ಟ್ರೈನಲ್ಲಿ ಒಪ್ಪಲ್ಲ, ಈ ಕೊನೆ ಕಾಲದಲ್ಲಿ ಇರುವವರು ನಾವು ಬಿಡಲ್ಲ ಅಂತ. ಅವಾಗ ಬೋಟಿನ ಮೂಲಕ ಪ್ರಯಾಣ ಮಾಡಿ, ಏನೇನು ವಿಚಿತ್ರವಾದಂತಹದ್ದವರ ಜೀವನದಲ್ಲಿ, ಬೋಟಿನ ಮೂಲಕವೇ ಪ್ರಯಾಣ ಮಾಡಿ ಕಾಶಿ ಕ್ಷೇತ್ರ ಸೇರಿಕೊಂಡು ಅಲ್ಲಿ ಸೇರಿಕೊಂಡು ಕೊಳ್ಳಿ, ಇವರು ಸ್ವಲ್ಪ ಹುಷಾರಾಗ್ತಾರೆ, ಅಪ್ಪ ಅಂದುಕೊಡ್ತಾರೆ ಇವರು. ನಂತರ ಶ್ರಾದ್ದಾದಿಗಳಾದ ಮೇಲೆ ಸುಸ್ತಾಗಿ ಬಿಡ್ತಾರೆ ಅವರು. ಕೊನೆಗೆ ಅವರನ್ನು ಕೇಳ್ತಾರೆ, ಒಬ್ಬ ಹುಡುಗನಿಗೆ ಮುಂಜೆ ಮಾಡು, ನಂತರ ನನ್ನ ಕಾರ್ಯಗಳೆಲ್ಲ ಇಲ್ಲೇ ಮಾಡಬೇಕು ಅಂತ ಹೇಳಿದಾಗ ಅವಶ್ಯ ಮಾಡಿಕೊಡ್ತೇನಮ್ಮ ಅಂತ ಹೇಳಿದರು. ನಂತರ ಅದೇ ರೀತಿಯಾಗಿ ಎಲ್ಲವನ್ನ ಮಾಡಿ ಪುನಃ ಮನೆಗೆ ಬರ್ತಾರೆ. ತಿರುಗಿ ಬಂದು ವಿಶೇಷವಾಗಿರತಕ್ಕಂಥ ಯಾರ್ಯಾರು ಸಾಲ ತಗೊಂಡಿರ್ತಾರೆ ಇವರ ಮನೆಯಿಂದ ದುಡ್ಡು ಕಟ್ಟಬೇಕು ಅಂತ, ಆ ಬಡ್ಡಿ ಇಲ್ಲದೇನೆ ಅಸಲು ಕೊಟ್ಬಿಡಿ ಎಲ್ಲ ತಗೊಂಡು ಹೋಗ್ಬಿಡಿ ಅಂತ ಎಲ್ಲರಿಗೂ, ಅದರ ಕೆಲವರು ದುಡ್ಡು ಕೊಡಲಾರದ ಸ್ಥಿತಿಯಲ್ಲಿದ್ದರೆ ಆ ಪತ್ರಗಳೆಲ್ಲ ಹರಿದು ಕೊಟ್ಬಿಡ್ತಾರೆ. ಆ ರೀತಿಯಲ್ಲಿ ಎಲ್ಲರಿಗೂ ಮನಸಮಾಧಾನ ಕೊಟ್ಟು ಏನು ಇದ್ದ ದುಡ್ಡಿನಿಂದ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಮಹಾನುಭಾವರು ವಿಶೇಷವಾಗಿರತಕ್ಕಂಥ ಮಳಖೇಡಕ್ಕೆ ಹೋಗಿ ಅಲ್ಲಿಂದ ಬರುವಾಗ ಅಲ್ಲಿ ಕೊಡಂಗಳ ಆಚಾರ್ಯರು ಮತ್ತು ಮಿಕ್ಕವರೆಲ್ಲ ಯಾಜ್ಞಿಕರೆಲ್ಲರೂ ಸೇರಿದರೆ ರಘುಕಾಂತ ತೀರ್ಥರು ಪೂರ್ವಾಶ್ರಮದ ನಾಮಧೇಯ ಅದು, ಮಿಕ್ಕ ಯಾಜ್ಞಿಕರು ಸೇರಿದರೆ ಅವರಿಂದ ವಿಶೇಷವಾಗಿ ತಾಂಡೂರು ಎಂಬ ಪ್ರದೇಶದಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ತಕ್ಕಂಥ ವ್ಯವಸ್ಥೆ ಅವರು ಮಾಡಲಿಕ್ಕೆ ಶುರು ಮಾಡಿದಾಗ ದುಡ್ಡು ಬೇಕಾಗಿ ಬಂತು. ಅದಕ್ಕಾಗಿ ಇವರ ವಂಶಕ್ಕೆ ದಕ್ಷಿಣೆ ಅಂತ ಕೊಡ್ತಾ ಇದ್ರು ಸಭೆಯಲ್ಲಿ ಎಳಮೇಳಿ ವಿಠಲಾಚಾರ್ಯ. ಅಲ್ಲಿಗೆ ಹೋದಾಗ ವಾಯುದೇವರು ಬಂದು ಇಲ್ಲಿ ಇರಬೇಡ ನಡಿ ಅಂತ ಹೇಳಿ ಬೆನ್ನಿನ ಮೇಲೆ ಬಾರಿಸ್ತಾರೆ. ಅದನ್ನ ವಿಠಲಾಚಾರ್ಯ ತೋರಿಸಿದರೆ ಅವ್ರಂತಾರೆ, ನಾವಿಷ್ಟು ಗ್ರಂಥಗಳು ಓದಿದ್ರು ವಾಯುದೇವರು ಈ ಥರ ನಮ್ಮ ಮೇಲೆ ಅನುಗ್ರಹ ಮಾಡಿಲ್ಲಪ್ಪ, ನಿಮ್ಮ ಮೇಲೆ ಎಂಥ ಅನುಗ್ರಹ ಮಾಡಿದ್ದಾರೆ ಅಂತ ಅವರಿಗೆ ವಿಶೇಷವಾಗಿ ತಾವೇ ದಕ್ಷಿಣೆಯನ್ನು ಕೊಟ್ಟು ವಿಶೇಷವಾಗಿ ಕಳಿಸಿಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಳಿದ ಮಾತುಗಳನ್ನ ಶ್ರೀಗಳವರು ತಮ್ಮ ಪೂರ್ವಾಶ್ರಮ ಮಕ್ಕಳಿಗೆ ಹೇಳಿದ್ದು ಅವರು ಹಾಗೆ ಬರೆದ. ಹೇಗೆ ವಿಶೇಷವಾಗಿ ಗಂಡ ಹೆಂಡತಿಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತೆ ಪ್ರಾಣದೇವರ ಅಧೀನದಲ್ಲಿ ನೀವಿದ್ದೀರಿ, ಈ ಬೆನ್ನಿನ ಮೇಲೆ ಬಾರಿಸಿದ್ದು ನೋಡಿದರೆ ನಮ್ಮ ಜನ್ಮ ಎಲ್ಲ ವ್ಯರ್ಥ ಅನಿಸ್ಬಿಡುತ್ತಪ್ಪ ಎಂಥದ್ದು. ಆದರೆ ಈ ಒಂದು ಜನ್ಮದಲ್ಲಿ ಸತ್ಯಾಸ್ತ್ರ ಪ್ರವಚನಾಧಿಕಾರ ಕೊಟ್ಟಿದ್ದಕ್ಕೆ ಸಂತೋಷ ಪಡಬೇಕು, ವಾಯುದೇವರು ಈ ಥರ ಅನುಗ್ರಹ ಮಾಡುವ ಕಾಲ ನಮ್ಗೆ ಯಾವಾಗಿದೆಯೋ ಅಂತ ಅವ್ರು ಹೇಳ್ತಾ ದಕ್ಷಿಣೆ ಕೊಟ್ಟವನ್ನ ಕಳಿಸಿಕೊಡ್ತಾ ಇದ್ದಾರೆ. ಇಷ್ಟರೊಳಗೆ ಮುತ್ತಿಗೆ ಆಚಾರ್ಯರಿಗೆ ಪತ್ರ ಬರುತ್ತೆ. ಕೊಪ್ರೇಶ ಆಚಾರ್ಯರು ಅಂತ ಅರಳೆಕಟ್ಟೆ ನರಸಿಂಹ ಆಚಾರ್ಯರ ಮಕ್ಕಳು ನಿಮಗಾಗಿ ಕಾಯ್ತಾ ಇದ್ದಾರೆ ಆದೋನಿಯಲ್ಲಿ ಅಂತ. ಅವಾಗ ಅವರಿಗೆ ನೆನಪಾಗುತ್ತೆ, ಅರಳಿ ಕಟ್ಟಿ ಅಂದ ಕೂಡಲೇ ಕಾಶಿಯಲ್ಲಿ ತಮ್ಮ ಸ್ವಪ್ನದಲ್ಲಿ ಅರಳಿ ಕಟ್ಟಿ ಕಾಣಿಸಿದ್ದು, ಓಹೋ ಗುರುಗಳು ದರ್ಶನ ಆಗುವ ಕಾಲ ಬಂದಿದೆ ಅಂತ ಬಂದು ಕೊಪ್ರೇಶ ಆಚಾರ್ಯರನ್ನ ವಿಶೇಷವಾಗಿ ಸತ್ಕಾರ ಮಾಡಿ ಅವ್ರ ಹಿಂದೆನೇ ಗುರುಗಳ ದರ್ಶನಕ್ಕೆ ಹೋಗ್ತಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಹತ್ತಿ ಬೆಳೆಗಳು ಕ್ಷೇತ್ರ ಅದು, ಪಾಂಡವರು ಬಂದು ವಾಸ ಮಾಡಿದ ಜಾಗ. ಆ ಕ್ಷೇತ್ರದಲ್ಲಿ ನೀರೇ ಇದ್ದಿಲ್ಲ, ಗರ್ಭವತಿಯಾದ ಒಬ್ಬಾಕಿ ನೀರಿಗೆ ಒದ್ದಾಡ್ತಾ ಇದ್ರೆ ಭೀಮಸೇನ ದೇವರು ತಮ್ಮ ಗದೆಯಿಂದ ಭೂಮಿಗೆ ಪ್ರಹಾರ ಮಾಡಿ ನೀರು ತರಿಸಿದ್ರು. ಆ ನೀರಿನ ಚಿಲುಮೆ ಈಗಲೂ ಇದೆ. ಅದರ ಕುರುಹಾಗಿ ಆ ವಾಯುದೇವರ ಸನ್ನಿಧಾನಕ್ಕಾಗಿ ಅಲ್ಲಿ ವಾಯುದೇವರನ್ನು ಪ್ರತಿಷ್ಠಾ ರಾಘವೇಂದ್ರ ಸ್ವಾಮಿಗಳು ಮಾಡಿ ಅಲ್ಲಿ ತಾವು ಚಾತುರ್ಮಾಸ್ಯವನ್ನು ಮಾಡಿರ್ತಾರೆ. ಆ ಪ್ರಾಣದೇವರ ಪೂಜಾ ಮಾಡ್ತಾ ಅರಳಿಕಟ್ಟಿ ನರಸಿಂಹಾಚಾರ್ಯರಲ್ಲೇ ವಿಶೇಷವಾಗಿ ತುಂಬಾ ಜನ ಶಿಷ್ಯರನ್ನಿಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾ ನೆಲೆಸಿರ್ತಾರೆ. ತುಂಬಾ ಸುಂದರವಾದ ಜಾಗ, ನೀವು ನೋಡಬೇಕು. ಈಗಲೂ ಬಹಳ ಚೆನ್ನಾಗಿದೆ ಆ ಪ್ರಾಣದೇವರ ಸನ್ನಿಧಾನ, ಆ ದೊಡ್ಡ ಬಾವಿ. ಅಲ್ಲಿ ವಿಶೇಷವಾಗಿರತಕ್ಕಂಥ ಆಗಿನ ಕಾಲದಲ್ಲಿ ತೆಪ್ಪೋತ್ಸವ ಎಲ್ಲ ನಡೀತಾ ಇತ್ತು ಅಂತ ತೋರಿಸ್ತಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿದ ಕೂಡಲೇ ಒಳಗಿಂದ ಗುರುಗಳು ದಿಢೀರನೆ ಎದ್ದು ಬಂದು ತುಂಬಾ ಕಾಲ ಪರಿಚಯ ಇರುವಂತಹ ವ್ಯಕ್ತಿಯನ್ನು ಮಾತಾಡಿಸಿದಂತೆ, ಚೆನ್ನಾಗಿದೆಯೇನಪ್ಪ ಅಂತ ಆನಂದೋದ್ರೇಕದಿಂದ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನು ನೋಡಿ ಇವರು ಮಂಕಾಗಿ ಬಿಟ್ರು, ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಕಾಯಿ ಇಟ್ಟು ಅವ್ರ ಮುಂದೆ ಶರಣಾಗತರಾಗಿ ಉದ್ಧಾರ ಮಾಡಬೇಕು ಅಂದಾಗ ಶಾಂತಿ ಪಾಠ ಪುರಸ್ಸರವಾಗಿ ಸುಧಾ ಗ್ರಂಥ, ಯಾಕೆ ಸುಧಾ ಗ್ರಂಥದವರೆಗೂ ಎಲ್ಲ ಅಧ್ಯಯನ ಮಾಡಿದ್ರು ಇವರು, ಮಿಕ್ಕ ಕೆಲವರೆಲ್ಲರ ವಿಶೇಷವಾಗಿರತಕ್ಕಂಥ ಅಲ್ಲಿ ಶಿಷ್ಯರೆಲ್ಲ ಬಾಡದ ನರಸಿಂಹಾಚಾರ್ಯರು ಅಂದರೆ ಬಿಲ್ವಪತ್ರಾಚಾರ್ಯರು, ಪುಟ್ಟಾಚಾರ್ಯರು, ಸುಂಕ ಶ್ರೀನಿವಾಸಾಚಾರ್ಯರು, ಮುತ್ತಿಗೆ ಶ್ರೀನಿವಾಸಾಚಾರ್ಯರು, ಈ ಅನೇಕ ಜನ ಶಿಷ್ಯರೆಲ್ಲ ಸೇರಿಕೊಂಡು ವಿಶೇಷವಾಗಿ ಸುಧಾ ಗ್ರಂಥವನ್ನು 6 ತಿಂಗಳಲ್ಲೇ ಪೂರ್ಣಗೊಳಿಸ್ತಾರೆ. ಪ್ರಮೇಯ ಭಾಗದ ಚರ್ಚಾ ಅಂದರೆ ಅದ್ಭುತವಾಗಿ ಅವರಿಗಿಷ್ಟ, ಅದನ್ನೆಲ್ಲ ಪೂರ್ಣಗೊಳಿಸ್ತಾರೆ. ಒಂದು ಸಲ ಆಚಾರ್ಯರು ಇವರೆಲ್ಲರನ್ನ ಕರೆದು ಯಾರಾದರೂ ಗುರುಪ್ರಸಾದದ ಮೂಲಕ ಭಗವಂತನ ಪ್ರಸಾದ ವಿಶೇಷವಾಗಿ ಪಡೆಯಬೇಕು ಅಂತಿದ್ದೀರೋ, ನಾವು ಹೇಳಿದಂಥ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿ, ಎಷ್ಟು ಅಂದರೆ 9 ದಿನಗಳ ಕಾಲ ಉಪವಾಸ ವ್ರತದಿಂದಿರಬೇಕು. ಬೆಳಿಗ್ಗೆ ವಿಶೇಷವಾಗಿ ಬೆಳಿಗ್ಗೆ ಶುರು ಮಾಡಿಕೊಂಡು ರಾತ್ರಿ ಪರ್ಯಂತ ಸರ್ವ ಸೇವಾ ಮಾಡಬೇಕು. ಸರ್ವ ಸೇವಾ ಅಂದರೆ ಏನು? ಅಂಗಳ ಕಸ ಮೊಳೆಯೋದು, ನಂತರ ವಿಶೇಷವಾಗಿ ಅಂಗಳದಲ್ಲಿ ತಳಿ ಹಾಕಿ ಅಂದರೆ ವಿಶೇಷವಾದಂಥ ಮನೆ ಸಾರಿಸಿ, ಮೇಲೆ ಕಸ ತೆಗೆದು ಸಾರಿಸಿ ರಂಗವಲ್ಲಿ ಹಾಕಿ, ನಂತರ ಆಕಳ ಕಾಲಲ್ಲಿ ಕಸ ತೆಗೆಯೋದು, ಆಕಳ ಹಾಲು ಹಿಂಡೋದು, ಪಾತ್ರೆ ತೊಳೆಯೋದು, ತುಳಸಿ ಪುಷ್ಪ ತರೋದು ಗುರುಗಳ ಪೂಜೆಗೆ, ನೀರು ತರೋದು, ಬಟ್ಟೆಗಳೆಲ್ಲ ಎಲ್ಲರದ್ದು ಒಬ್ಬರದ್ದಲ್ಲ ಎಲ್ಲರದ್ದು ಬಟ್ಟೆ ಒಗೆದು ಒಣಗಿ ಹಾಕೋದು, ನಂತರ ಪಾಠಕ್ಕೆ ಬರಬೇಕು, ಅಡಿಗೆ ಮಾಡಬೇಕು, ದೇವತಾರ್ಚನಕ್ಕೆ ಸರಿಯಾಗಿ ಅಗ್ರೋದಕ ತರೋದು, ಗಂಧಾಕೃತ ಸಿದ್ಧಪಡಿಸೋದು, ಎಡವರ ಸೇವಾ ಮಾಡೋದು, ಭೋಜನಕ್ಕೆ ಕೂತವರಿಗೆಲ್ಲ ಬಡಿಸೋದು, ಎಂಜಲು ತೆಗಿಬೇಕು, ಪಾತ್ರೆಗಳು ಸ್ವಚ್ಛ ಮಾಡಬೇಕು, ಮಧ್ಯಾಹ್ನ ಮತ್ತು ಭಾಗವತ ಪುರಾಣ ಹೇಳಬೇಕು ಸಂಜೆ ಸಾಯಂಕಾಲದಲ್ಲೂ, ನಂತರ ಸಾಯಂಕಾಲದಲ್ಲೂ ಫಲಾರದವರಿಗೆ ಫಲಾರ, ಊಟದವರಿಗೆ ಅಡಿಗೆ ಸಿದ್ಧಪಡಿಸಿ ಬಡಿಸಿ ಎಂಜಲ ತೆಗೆದು ಸಾರಿಸಿ ಮುಸುರೆ ಎಲ್ಲ ಪಾತ್ರೆಗಳ ತಿಕ್ಕಿ ಸ್ವಚ್ಛ ಇಟ್ಟು ರಾತ್ರಿ ಗುರುಗಳು ಕರೆದಾಗ ಹೋಗಿ ಅವ್ರ ಪಾದ ಸೇವಾ ಮಾಡ್ತಾ ರಾತ್ರಿಯೆಲ್ಲ ಎದ್ದಿರಬೇಕು, ಆಲಸ್ಯ ಮಾಡದೇ ಇರಬೇಕು, ಯಾರಿಗೂ ತೊಂದರೆ ಕೊಡದೇ ಇರಬೇಕು, ಸೇವಾ ಮಾಡ್ತಾ ಜಾಗ್ರತೆಯಿಂದ ಇರಬೇಕು. ಇದರಲ್ಲಿ ಒಂದಿನ ಹೆಚ್ಚು ಕಮ್ಮಿ ಆದರೂ ಇಡೀ ಮಾಡಿದ್ದೆಲ್ಲ ವ್ಯರ್ಥ. ಆದರೆ ಇಷ್ಟು ಸೇವಾ ಹೇಗಾದರೂ ಮಾಡ್ಬೋದು, ಉಪವಾಸ ಆಗಲ್ಲಪ್ಪ ಸ್ವಲ್ಪ ಅಂತ ಬಿಲ್ವಪತ್ರ ಆಚಾರ್ಯ ಹೇಳಿದ್ರೆ, ಅನಶನ ವ್ರತ ಮಾಡಿದ್ರು ಮಾಡಬಹುದು ಅವ್ರು ಹೇಳ್ತಾರೆ, ಸ್ವಲ್ಪ ಗಟ್ಟಿ ಪದಾರ್ಥ ಅವಲಕ್ಕಿ ಅಂತ ತಿಂದು ಮಾಡ್ಬೋದಲ್ಲ, ಇನ್ನ ಅನಶನ ವ್ರತ ಮಾಡಬಹುದಷ್ಟೇ ಹೊರತು ಸೇವಾ ಮಾಡೋದು ಕಷ್ಟ. ಕೆಲವರು ಇಷ್ಟು ಮಾಡ್ಬೋದಲ್ಲಿ ನಿದ್ದೆ ಇಲ್ಲ ಅಂದ್ರೆ ಕಷ್ಟ ಅಂತ ಇಷ್ಟೆಲ್ಲ ಹೇಳಿದಾಗ ಇನ್ನು ಹೇಳ್ತಾ ಇದ್ದಾರೆ, ರಾತ್ರಿ 2 ಪ್ರಹಾರ ಆದರೂ ನಿದ್ದಕ್ಕೆ ಅವಕಾಶ ಕೊಡಬೇಕು ಅಂತ ಸುಂಕದ ಶ್ರೀನಿವಾಸಾಚಾರ್ಯರು ಹೇಳಿದ್ರು. ಆವಾಗ ನೀವೇನಂತೀವಿ ಶ್ರೀನಿವಾಸಾಚಾರ್ಯರೇ ಅಂತ ಕೇಳಿದ್ರೆ, ನೀವು ಅನುಗ್ರಹ ಮಾಡಿ ಆಜ್ಞಾ ಮಾಡಿದ್ರೆ ಮಾಡ್ತೇನೆ ಸ್ವಾಮಿ, ತಥಾಸ್ತು, ತತ್ವಾಭಿಮಾನಿಗಳೆಲ್ಲ ಅನುಕೂಲರಾಗಲಿ ನಿಂದ ಮಾಡಿಸಲಿ ಅಂತ ಅನುಗ್ರಹ ಮಾಡ್ತಾರೆ. ಹಾಗೆ ವಿಶೇಷವಾಗಿ ಸೇವಾಸಕ್ತರಾಗ್ತಾರೆ. ರಾತ್ರಿ ಗುರುಗಳ ಪಾದ ಸೇವಾ ಮಾಡುವ ಕಾಲಕ್ಕೆ ಗುರುಗಳೇ ತಾವಾಗಿ ಕರೆದು ಒಂದು ಸಣ್ಣ ಬೆಳ್ಳಿ ಬಟ್ಟಲಲ್ಲಿ ಒಂದು ಪಾನಕ ಕೊಟ್ಟರೆ ತಗೊಳ್ತಾ ಇದ್ರು. ಈ ರೀತಿಯಲ್ಲಿ 9 ದಿನಗಳ ಕಾಲ ಸೇವಾ ಮಾಡಿದಾಗ ಗುರುಗಳು ಸಂತೋಷಪಟ್ಟು, ಅಪ್ಪ ಬಲ ಭೂಪ ಹೌದು, ಈ ರೀತಿ ಸೇವಾ ಮಾಡಿದಕ್ಕೆ ವರ ಏನು ಬೇಕು ಅಂತ ಕೇಳಿದಾಗ ಬೆನ್ನಿಗೆ ಚಪ್ಪರಿಸ್ತಾರೆ. ಅವಾಗ ಹೇಳ್ತಾರೆ, ಬ್ರಹ್ಮಾಂಡದೊಳಗಿರ್ತಕ್ಕಂಥ ಯಾವ ಪದಾರ್ಥಗಳು ನಂಗೆ ಬೇಡ, ಪರಮಾತ್ಮನ ಅತ್ಯರ್ಥ ಪ್ರಸಾದ ಬೇಕು, ಅದ ಲಾಭ ಆಗಬೇಕು, ನಿಮ್ಮ ಅನುಗ್ರಹ ಆಗಬೇಕು, ಅಷ್ಟು ಸಾಕು. ಗುರುಗಳು ಆನಂದೋದ್ರೇಕದಿಂದ, ಹರಿವಾಯು ಗುರುಗಳು ನಿನ್ನಲ್ಲಿ ಮೂರ್ತಿವಂತರಾಗಿದ್ದು ನಿನ್ನಿಂದ ವಿಶೇಷವಾಗಿರತಕ್ಕಂಥ ಎಲ್ಲ ಕಾರ್ಯವನ್ನ ನೀನು ಇಚ್ಛಾಪಟ್ಟಿದ್ದೆಲ್ಲ ಮಾಡಿಸ್ತಾರಪ್ಪ ಅಂತ ಸುಳ್ಳಾಗದೆ ಆಗುತ್ತೆ. ಶಾಪಾನುಗ್ರಹ ಶಕ್ತಿ ನೀನು ತಂದು ಕೊಡ್ತಾರೆ. ವಿಶೇಷವಾಗಿ ಆ ಸೇತು ಹಿಮಾಚಲ ಪರ್ಯಂತ ನಿನ್ನ ಕೀರ್ತಿಯನ್ನು ಅವರು ಬೆಳಗಿಸ್ತಾರಪ್ಪ. ಚ ಚೆನ್ನಾಗಿ ವೈಭವದಿಂದ ರಥ ಹಯ ಪಲ್ಲಕ್ಕಿ ಮೊದಲಾದ ವೈಭವದಿಂದ ಮೆರೆಯುವಂಥವನಾಗು ಅಂತ ತಥಾಸ್ತು ಅಂತ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡುತ್ತಾರೆ. ನಂತರ ಅವರು ವಿಶೇಷವಾಗಿ ಮಾಧವಾನಿಯಲ್ಲಿರತಕ್ಕಂಥ ವ್ಯಾಸರಾಜ ಪ್ರತಿಷ್ಠೆ ಮಾಡಿದ ವಿಜಯದಾಸರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟಂತಹ ಮಂಗರಾಯನ ಗುಡಿಗೆ ಬಂದು ಅಲ್ಲಿ ಸೇವಾ ಮಾಡುತ್ತಾರೆ. ಅಲ್ಲಿ ಮಂಡಲ ಪರ್ಯಂತ ಉಪವಾಸ ವ್ರತದಿಂದ ಸೇವಾ ಮಾಡುತ್ತಾರೆ. ಪ್ರಾಣದೇವರ ಆಜ್ಞೆ ಆಯಿತು, ಸರ್ವಸ್ವ ದಾನ ಮಾಡಬೇಕು ಅಂತ ಸರ್ವಸ್ವ ದಾನ ಮಾಡಿದರು. ನಂತರ ಪ್ರಾಣದೇವರು ಮುತ್ತಿಗೆ ಆಚಾರ್ಯರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗುವಂತೆ ಮಾಡುತ್ತಾರೆ. ಪರೋಕ್ಷ ಆಯಿತು ಅಂತ ಹೇಳುತ್ತಾರೆ. ಅಲ್ಲಿ ಅವರಿಗೆ ದೇವರ ದರ್ಶನ ಆಯಿತು ಭಗವಂತನದ್ದು. ಅದಕ್ಕಾಗಿ ಕುರುಹಾಗಿ ಆ ಪ್ರಾಣದೇವರ ಮಂಗರಾಯನ ಎಡಭುಜದ ಮೇಲ್ಭಾಗದಲ್ಲಿ ಮೂರು ಮೂರ್ತಿಗಳು ಒಡಮೂಡಿವೆ. ವರಾಹ ವೆಂಕಟ ನರಹರಿ ರೂಪಗಳು ಒಡಮೂಡಿ ದರ್ಶನ ಕೊಟ್ಟುವು. ನಂತರ ಮುತ್ತಿಗೆ ಆಚಾರ ಶಿಷ್ಯಂಪತ್ತು ದಿನೇ 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 ವೃದ್ಧಿ ಆಗ್ತಾ ಹೋಯಿತು. ನಂತರ ವಿಶೇಷವಾಗಿರತಕ್ಕಂಥ ವಾದಿರಾಜರ ಸೇವಕರಾದಂಥ ವಾದಿರಾಜರು ವಾದಿ ಸಮೀರನ್ನು ಜಗತ್ತಿಗೆ ಸಾರಿರತಕ್ಕಂಥ ಋಜುತ್ವ ಸೇನಾನಿ ನಮ್ಮ ಜಮಖಂಡಿ ವಾದಿರಾಜಾಚಾರ್ಯರ ಸೇವಾ ಮಾಡಿ ಅವರ ಅನುಗ್ರಹ ಪಡ್ಕೊಂಡ್ರು. ನಂತರ ವಿಶೇಷವಾಗಿ ಟಂಕಸಾಲಿ ಶ್ರೀನಿವಾಸಾಚಾರ್ಯ ಇವರು ಯಾರು ಅಂದರೆ ಸ್ವಪ್ನದಲ್ಲಿ ಶೇಷದಾಸರ ಅಷ್ಟಕ ಬರೆಯಬೇಕು ಅಂತ ಎಲೆಮೇಲಿ ವಿಠಲಾಚಾರ್ಯ ಶಿಷ್ಯರು ಇವರು. ಇವರಿಗೆ ಸ್ವಪ್ನದಲ್ಲಿ ಸೂಚನೆ ಆಗುತ್ತೆ ಶೇಷದಾಸರ ಅಷ್ಟಕ ಬರೀಬೇಕು ಅಂತ. ಗುರುಗಳು ಕೇಳ್ತಾರೆ ನಂಗೇನು ಬರಲ್ಲ ಹೇಗೆ ಬರೀರಿ ಅಂತ. ಹೇಳಿಸಿದ ರಾಯರೇ ಬರೆಸ್ತಾರಪ್ಪ ಅಂತ ಹೇಳಿದಾಗ ಅವರು ವಿಶೇಷವಾಗಿ ಅವರ ಮೂಲಕವಾಗಿ ಶೇಷದಾಸರ ಅಷ್ಟಕ ನಿರ್ಮಾಣ ಆಗುತ್ತೆ. ನಂತರ ರಾಯರು ಆ ಅಷ್ಟಕವನ್ನು ಮಂತ್ರಾಲಯಕ್ಕೆ ತರಿಸಿ ಅದಕ್ಕೆ ವೈಭವವಾಗಿರತಕ್ಕಂಥ ಮೆರವಣಿಗೆ ಮಾಡಿಸ್ತಾರೆ. ಅಂತಹ ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಎಳಮೇಣಿ ವಿಠಲಾಚಾರ್ಯರತ್ರೇ ಈ ಸುಧಾ ಗ್ರಂಥದವರೆಗೂ ಎಲ್ಲ ಅಧ್ಯಯನಾದಿಗಳು ಮಾಡಿದರೂ ಕೂಡ ಅದು ನಮ್ಮ ಅನುಭವಕ್ಕೆ ಬರುತ್ತಾ ಇಲ್ಲ ಅಂತ ಕೇಳಿಕೊಂಡಾಗ ಗುರುಗಳು ರಾಯರ ಸೇವಾ ಮಾಡ್ರಿ ಅಂತ ಹೇಳ್ತಾರೆ. ರಾಯರ ಹತ್ರ ಸೇವಾ ಮಾಡಲಿಕ್ಕೆ ಬಂದಾಗ ರಾಯರು ವಿಶೇಷವಾಗಿ ಅಲ್ಲಿ ಸರಿಯಾದ ಸಮಯಕ್ಕೆ ನಮ್ಮ ಮುತ್ತಿಗೆ ಆಚಾರ್ಯರು ರಾಯರ ಸೇವಾಕ್ಕೆ ಹೋಗಿರ್ತಾರೆ. ಅಲ್ಲಿ ಅವರು ಇಳ್ಕೊಂಡ ಕಡೆಯಿಂದ ಅವರ ಕ್ರಮ ಹೀಗಿತ್ತು ಅಂತ ಬರೀತಾರೆ. ಏನು ಬೆಳಿಗ್ಗೆದ್ದು ನದಿಗೆ ಹೋಗುವುದು, ಪ್ರಾತಃ ಕಾಲ ಅದು ಬ್ರಾಹ್ಮೀ ಮುಹೂರ್ತದಲ್ಲಿದ್ದು ಧ್ಯಾನಾದಿಗಳೆಲ್ಲ ಮುಗಿಸಿ ಆ ನದಿ ಹೋಗಿ ಆನ್ಹಿಕ ಎಲ್ಲ ಮುಗಿಸಿ ಮಧ್ಯಾಹ್ನ ರಾಯರತ್ನ ತೀರ್ಥಪ್ರಸಾದ ಸ್ವೀಕಾರ ಮಾಡಿ ನಂತರ ಸಂಜೆ ಆಗೋ ತನಕ ಎಲ್ಲರೂ ಹೊರಡೋವರೆಗೂ ಭಾಗವತ ಪಾರಾಯಣ ಮಾಡಿ ನಂತರ ಆನ್ಹಿಕ ಮುಗಿಸಿಕೊಂಡು ಬಂದು ಮತ್ತು ರಾತ್ರಿ ರಾಯರ ಮುಂದೆ ಪ್ರಾಣದೇವರ ಸನ್ನಿಧಾನದಲ್ಲಿ ರುದ್ರದೇವರ ಮುಂಭಾಗದಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಕೂತವರು ಬೆಳಗಿನ ಜಾವವರೆಗಿದ್ದು ಅವಾಗ ಎದ್ದು ಹೋಗ್ತಾ ಇದ್ರು. ಈ ಥರ ಅವರು ಮಾಡುತ್ತಾ ಇದ್ದ ಸೇವಾ ರಾಯರತ್ತರೆ. ಆವಾಗ ರಾಯರು ಟಂಕಸಾಲಿ ಶ್ರೀನಿವಾಸಾಚಾರ್ಯರಿಗೆ ಸ್ವಪ್ನದಲ್ಲಿ ಇವರೇ ನಿಮ್ಮ ಗುರುಗಳು, ಅವರು ಅವರ ಅನುಗ್ರಹ ಪಡೆಯಬೇಕು ಅಂತ ಹೇಳಿದಾಗ ಎರಡು ದಿನ ಅವರು ಹಿಂಬಾಲಿಸಿದ್ರು ಅವರ ಅನುಗ್ರಹ ಮಾಡಲ್ಲ. ತಿರುಗಾ ರಾಯರನ್ನು ಪ್ರಾರ್ಥನೆ ಮಾಡಿದರೆ ಶ್ರೀನಿವಾಸಾಚಾರ್ಯ ಸ್ವಪ್ನದಲ್ಲಿ ಬಂದು ಹೀಗೆ ಅಂತ ಹೇಳಿದಾಗ ಅವ್ರಿಗೆ ಅನುಗ್ರಹ ಮಾಡಿ ಅವರಿಗೆಲ್ಲ ವಿಶೇಷವಾಗಿ ಶಾಂತಿ ಪುರಸ್ಸರವಾಗಿ ಶಾಂತಿ ಪಾಠ ಪುರಸ್ಸರವಾಗಿ ಪುನಃ ಅವರಿಗೆ ಎಲ್ಲ ಜ್ಞಾನೋಪದೇಶವನ್ನ ಕೊಡುತ್ತಾರೆ, ಉಪಾಸನಾದಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಟಂಕಸಾಲಿ ಆಚಾರ್ಯರು ವಿಶೇಷವಾಗಿ ಚರಿತ್ರ ವಿಂಶತಿ ಅಂತ ಮುತ್ತಿಗೆ ಆಚಾರ್ಯರ ಸ್ತೋತ್ರ ಅದು ಇವರ ಸಿದ್ಧಿ ಏನು ಸಾಧನೆ ಇತ್ತು ಅವೆಲ್ಲವನ್ನ ತೋರಿಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೊಡಂಗಲ್ ಆಚಾರ್ಯರು ಅಂತಲೇ ಸಿದ್ಧ ಒಳ್ಳೆ ಹೆಸರಿರತಕ್ಕಂಥ ಅವರು ಪುನಃ ರಘುಕಾಂತ ತೀರ್ಥರಾದರು. ಅವರಿಗೆ ಪೂರ್ವಾಶ್ರಮದಲ್ಲೇ ಮುತ್ತಿಗೆ ಆಚಾರ ಪರಿಚಯ ಚೆನ್ನಾಗಿತ್ತು. ಅಂತ ಮುತ್ತಿಗೆ ಆಚಾರ್ಯರಿಗೆ ಆಶ್ರಮ ಕೊಡಬೇಕು ಅಂತ ಅಂದುಕೊಂಡ್ರು. ಆದರೆ ಆಗಲಿಲ್ಲ. ಆ ಹೊತ್ತಿಗೆ ಇವರು ಬೇರೆ ಕಡೆ ಯಜ್ಞಾದಿಗಳಲ್ಲಿ ವಿಶೇಷವಾಗಿರತಕ್ಕಂಥ ಇದರಲ್ಲಿ ತೊಡಗಿದ್ದರು. ಅದಕ್ಕೆ ಅವರು ಟಂಕಸಾಲಿ ಆಚಾರ್ಯರಿಗೆ ರಘುದಾಂತ ತೀರ್ಥ ಅಂತ ಹೆಸರು ಕೊಟ್ಟು ನಾಮಕರಣ ಕೊಡ್ತಾ ಇದ್ದಾರೆ. ಅವ್ರು ಹೇಳಿದರು, ನಾವು ವಿಶೇಷವಾಗಿ ಅವರು ಬಂದ ಕೂಡಲೇ ಆಚಾರ್ಯರಿಗೆ ಆಶ್ರಮ ಕೊಟ್ಬಿಡ್ತೇವೆ ಅಂತ. ಅಷ್ಟರೊಳಗೆ ಆಚಾರ್ಯರಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಜಿತ್ ಮಂಡಲದಲ್ಲಿ ಡಬಲಾಪುರ ಅಲ್ಲಿ ಬಲಪಾರ್ಶ್ವದಲ್ಲಿ ಸೀತಾ ಸಹಿತ ಲಕ್ಷ್ಮಣ ಸಹಿತ ಕೋದಂಡರಾಮ ದೇವರನ್ನ ವಿಶೇಷವಾಗಿ ಆದವಾನಿಯಲ್ಲಿ ಎಡಪಾರ್ಶ್ವದಲ್ಲಿ ಸೀತಾ ಸಹಿತರಾಗಿರ್ತಕ್ಕಂಥ ಕೋದಂಡರಾಮ ದೇವರನ್ನ, ವಿಜಯರಾಯರಕಟ್ಟೆಯಲ್ಲಿ ಪ್ರಾಣದೇವರ ಪಕ್ಕದಲ್ಲಿ ರಾಯರನ್ನ, ನಾರಾಯಣಪೇಟೆಯಲ್ಲಿ ಶ್ರೀ ರಾಯರನ್ನ ತಮ್ಮ ಪೂರ್ವಾಶ್ರಮದಲ್ಲೇ ಅವರು ಪ್ರತಿಷ್ಠೆ ಮಾಡ್ತಾರೆ. ವಿಶೇಷವಾಗಿ ಅನೇಕ ಒತ್ತಡಗಳಿದ್ರೂ ಪ್ರಾಣದೇವರ ಗುರುಗಳ ಅನುಗ್ರಹದಿಂದ ಹನುಮಂತರಾಲಯದಲ್ಲಿ ಸೋಮಯಾಗವನ್ನ ಅದ್ಭುತವಾಗಿ ಮಾಡ್ತಾರೆ. ಹಾಗೆ ವ್ಯಾಸರಾಜರ ಚಂದ್ರಿಕಾ ಗ್ರಂಥಕ್ಕೆ ಖಂಡನೆ ಬರೆದಿರತಕ್ಕಂಥ ಕುಂಭಕೋಣದ ಅನಂತ ಕೃಷ್ಣ ಶಾಸ್ತ್ರಿ ಅವರ ಚಂದ್ರಿಕಾ ಖಂಡನದ ಪ್ರತಿಖಂಡನ ಸಭೆಗೆ ಮುತ್ತಿಗೆ ಆಚಾರ್ಯರು ಹೋಗಿ ಸತ್ಯಜ್ಞಾನ ತೀರ್ಥರ ಕರೆ ಮೇರೆಗೆ ಅಲ್ಲಿಗೆ ಹೋಗಿ ಅದನ್ನು ಖಂಡಿಸಿ ನಂತರ ಇವರ ಮಂಡನ ಗ್ರಂಥವನ್ನ ಚಂದ್ರಿಕಾ ಸಹಿತವಾಗಿ ಆನೆಯಲ್ಲಿಟ್ಟು ಮೆರವಣಿಗೆ ಆಗುವಂತೆ ಆಯಿತು. ನಂತರ ವಿಶೇಷವಾಗಿ ಸರ್ವ ಪಿಷ್ಟಾಪ್ತೋರಿಯಾಮ ಯಾಗ ಎನ್ನು ವಿಶೇಷವಾಗಿ ಬದರಿ ಹೋಗುವ ಮಾರ್ಗದಲ್ಲಿ ಗಂಗಾ ತೀರದ ಋಷಿಕೇಶ ಕ್ಷೇತ್ರದಲ್ಲಿ ವೈಷ್ಣವ ಸಂಪ್ರದಾಯಕ್ಕಾಗಿ ಪಿಷ್ಟ ಪಶುವಿನಿಂದ ಮಾಡತಕ್ಕಂಥ ಯಾಗವನ್ನ ತಾವು ಪೂರ್ಣಗೊಳಿಸಿ ನಂತರ ರಘುಕಾಂತ ತೀರ್ಥರಿನ ದೇಹಾಲಸ್ಯ ಆಗ್ತಾ ಇತ್ತು. ಅಂತ ಹೊತ್ತಿಗೆ ಇವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಇವರ ಯಾಗ ವೃತ್ತಾಂತವನ್ನೆಲ್ಲ ಇಬ್ಬರು ಸ್ವಾಮಿಗಳು ಕೇಳಿ ತುಂಬಾ ಸಂತೋಷಪಟ್ಟರು. ನಂತರ ಕೇಳಿದರಂತೆ, ನಮಗೆ ಹಸ್ತೋದಕ ಪೂರ್ಣ ಮಾಡ್ತೀರಲ್ವಾ ವ್ಯವಸ್ಥೆ ಅಂದರು. ಅದಕ್ಕೆ ಸರಿ, ಒಂದು ನೂತನ ಮಂಟಪ ಕೇಳ್ತಾ ಇದ್ದಾರೆ ಅಂದ್ರೆ ಸರಿ ಅಂದರು. ಅದಕ್ಕೆ ಹೇಳಿದ್ರು, ನಮ್ಮಿಂದ ಸನ್ಯಾಸಾಶ್ರಮ ತಗೊಳ್ಳೋದೇ ನಮ್ಮ ಹಸ್ತೋದಕ ಪೂರೈಸೋದು ಅಂತ ಹೇಳಿದರೆ, ಆವಾಗ ವಿಶೇಷವಾಗಿ ರಘುದಾಂತೀರ್ಥರು ನಾವೇ ಆಶ್ರಮ ಕೊಡ್ತೇವೆ ಅವರಿಗೆ ಅಂತ ತಾವೇ ವಿಶೇಷವಾಗಿ ಆಶ್ರಮವನ್ನ ಕೊಡ್ತಾ ಇದ್ದಾರೆ. ರಘುಪ್ರೇಮ ತೀರ್ಥರು ಅಂತ ರೌದ್ರಿ ನಾಮ ಸಂವತ್ಸರ ಅಧಿಕ ಶ್ರಾವಣ ಕೃಷ್ಣಪಕ್ಷ ಷಷ್ಠಿ ಶುಕ್ರವಾರದ ದಿನದಿಂದ ವಿಶೇಷವಾಗಿ ರಘುಪ್ರೇಮ ತೀರ್ಥರು ಅಂತ ಅವರಿಗೆ ಸಂಸ್ಥಾನ ಪೂಜೆಯನ್ನು ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ನಂತರ ನಾರಾಯಣಪೇಟೆಯಲ್ಲಿ ಷೋಡಶಬಾಹು ನರಸಿಂಹದೇವರ ಸನ್ನಿಧಾನವನ್ನ, ನಾರಾಯಣಪೇಟೆ ಹತ್ತಿರತಕ್ಕಂತಹ ಜಠರಾಂಬ ಗ್ರಾಮದಲ್ಲಿ ಬದರಿ ನಾರಾಯಣ ದೇವರನ್ನ ಮಧ್ವಾಚಾರ್ಯರು ವಾದಿರಾಜರ ವೃಂದಾವನ ಜಯತೀರ್ಥರ ವ್ಯಾಸರಾಜರ ವೃಂದಾವನ ಪ್ರತಿಷ್ಠೆ ಮಾಡಿದರು. ನಂತರ ಕಾರಣಾಂತರಗಳಿಂದ ವಿಶೇಷವಾಗಿ ಅಂದರೆ ಯಾವ ಕಾರಣಗಳು, ಲೌಕಿಕ ಯಾವುದೂ ಬೇಡ ಎಂಬ ಕಾರಣ. ನಾವು ಪೀಠದಲ್ಲಿ ಇರಬೇಕು ಅಂತ ಇಲ್ಲ, ವಿಷ್ಣು ತೀರ್ಥರಂತೆ ಇರ್ತೇವೆ ಅಂತ ತಾವು ಎಲ್ಲವನ್ನ ಬಿಟ್ಟು ಆದವಾನಿಗೆ ಒಂದು ಶ್ರೀ ರಾಮದೇವರ ಮಂದಿರದಲ್ಲಿ ಇದ್ದುಕೊಂಡು ವಿಶೇಷವಾಗಿರತಕ್ಕಂಥ ಸಾಧನೆಯನ್ನ ಮಾಡ್ತಾ ಇದ್ರು. ತಮ್ಮ ಶಿಷ್ಯರಿಗೆಲ್ಲ ಪೂರ್ಣ ಅನುಗ್ರಹ ಮಾಡ್ತಾ ಬಂದ್ರು. ಹೇಳ್ತಾರೆ, ವಿಶೇಷವಾಗಿರತಕ್ಕಂಥರ ಭಾಗವತ ಸಾರೋದ್ಧಾರದಲ್ಲಿ ಏನು ಭಾಗವತ ಧರ್ಮ ಪ್ರಕರಣ ಇದೆ, ಆ ಪ್ರಕರಣದ ಮೂರ್ತಿಮತ್ತಾಗಿದ್ದರು ಮಹಾನುಭಾವರು. ಆ ರೀತಿಯಲ್ಲಿ ಇವರು ಅನೇಕ ವಿಷಯಗಳಲ್ಲಿ ವಿಶೇಷವಾಗಿ ಭಗವಂತನ ಜೀವಕರ್ತೃತ್ವ ವಿಚಾರ, ಭಗವಂತನ ಸ್ವಾತಂತ್ರ್ಯ, ಎಲ್ಲ ವಿಷಯಗಳಲ್ಲಿ ಅದ್ಭುತವಾದ ಪಾಂಡಿತ್ಯ ಅವರದ್ದಾಗಿತ್ತು. ವಿಶೇಷವಾಗಿರತಕ್ಕಂಥ ಶಿಷ್ಯರಿಗೆ ಉಪದೇಶಾದಿಗಳನ್ನು ಕೊಡ್ತಾ ಇದ್ರು ಅಂತ ತಿಳಿಸಿಕೊಡ್ತಾರೆ. ಹಾಗೆ ಆದವಾನಿಯಲ್ಲೇ ಒಂದು ಸಲ ಸಭೆ ಆಗಿತ್ತು. ಎಲ್ಲ ತ್ರಿಮತಸ್ಥರ ಸಭೆಯಾದಾಗ ಆ ಸಭೆಯಲ್ಲಿ ಜಯತೀರ್ಥರು ಸರಿಯಾಗಿ ಹೇಳಿಲ್ಲ ಅಂತ ಒಂದು ಚರ್ಚೆ ಬರ್ತಾ ಇತ್ತು. ಆ ಚರ್ಚೆಯಲ್ಲಿ ಪಾಲ್ಗೊಂಡಂಥ ಕೆಲವರು ಪಂಡಿತರು, ನಮ್ಮ ವಿಶೇಷವಾಗಿರತಕ್ಕಂಥ ಪಂಡಿತರಾಗಿರತಕ್ಕಂಥ ಆನಂದ ತೀರ್ಥಾಚಾರ್ಯರು ಆತ್ಮಕೂರು ಅವರಿಗೆ ತಿಳಿಸಿದಂಥ ವಿಚಾರಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅದನ್ನು ನೋಡಿದರೆ ಅಲ್ಲಿ ಜಯತೀರ್ಥರು ಸರಿಯಾಗಿ ಹೇಳಿಲ್ಲ, ಸರಿಯಾಗಿ ಅವರಿಗೆ ಗೊತ್ತಾಗಲಿಲ್ಲ ಅಂತ ಅವರು ಜಯತೀರ್ಥಕ್ಕೆ ಅಸಮರ್ಥತ ಅಂತ ಅವರು ಆ ವೈದಿಕ ವಿಶೇಷವಾಗಿರ್ತಕ್ಕಂಥ ಛಂದಸ್ಸಿನ ವಿಷಯಗಳು ಬಂದಾಗ ಅದನ್ನ ಇವರು ಹೋಗಿ ಅದನ್ನ ವಿಶೇಷವಾಗಿ ಪರಿಹಾರ ಮಾಡಿ ಜಯತೀರ್ಥರು ಎಲ್ಲಿ ಅದನ್ನ ಉತ್ತರ ಕೊಟ್ಟಿದ್ದಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಅನುಗ್ರಹ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಜವಾಗಿ ಅವರು ಜಯತೀರ್ಥರೇ ಇಲ್ಲಿ ಬಂದಿದ್ದಾರೆ ಅಂತ ನಮಗೆ ಉತ್ತರ ಕೊಟ್ಟಿದ್ದಾರೆ ಅಂತ ಅವರು ಉದ್ಗಾರ ತೆಗೆದದ್ದನ್ನು ನಮ್ಮ ಆತ್ಮಕೂರು ಆನಂದ ತೀರ್ಥಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗೆ ಅವರ ಪಾಂಡಿತ್ಯದಿಂದ ಅನೇಕ ಜನರಿಗೆ ಅಂದರೆ ಆಧ್ಯಾತ್ಮದಲ್ಲಿ ಅನುಷ್ಠಾನಕ್ಕಿಟ್ಟ ಪಾಂಡಿತ್ಯ, ಅದರಿಂದ ಅನೇಕ ಜನರಿಗೆ ಉದ್ಧಾರ ಮಾರ್ಗವನ್ನು ತಿಳಿಸಿಕೊಡೋದು. ಅಷ್ಟೇ ಅಲ್ಲ, ಎಷ್ಟೋ ಜನರ ಆಪತ್ತುಗಳನ್ನೆಲ್ಲ ಪರಿಹಾರ ಮಾಡಿದ್ದಾರೆ, ಈ ಸಂಸಾರದ ಬರತಕ್ಕಂಥ ಭ್ರಾಂತಿಗಳನ್ನೆಲ್ಲ ಪರಿಹಾರ ಮಾಡಿದ್ದಾರೆ, ಈಗಲೂ ಮಾಡುತ್ತಾನೇ ಇದ್ದಾರೆ. ಅಷ್ಟೇ ಅಲ್ಲ, ನಂತರ ಆಶ್ರಮಾನಂತರ ಬಂದಿರತಕ್ಕಂಥ ಎಲ್ಲವನ್ನು ಕೂಡ ಹತ್ಪಾತ್ರರಿಗೆ ವಿನಯ ಮಾಡಿ ವಿನಿಯೋಗ ಮಾಡಿರ್ತಕ್ಕಂಥ ಮಹಾನುಭಾವರು. ನಂತರ ಜಠರದ ನಾರಾಯಣ ರಾಯರ ಮಗಳಾಗಿರ್ತಕ್ಕಂಥ ರಾಧಾಬಾಯಿಯವರನ್ನ ಭಾನುಮತಿ ಅಥವಾ ಭಾನಾಮತಿ ಎನ್ನುವ ಬ್ರಹ್ಮ ರಾಕ್ಷಸ ಪೀಡಿಸ್ತಾ ಇದ್ದರೆ ಬಿಜಾಪುರದಲ್ಲಿ ತಾವೇ ಪ್ರತಿಷ್ಠೆ ಮಾಡಿದಂಥ ಭೂತಳದ ಒಳಗಿರತಕ್ಕಂಥ ರಾಯರ ವೃಂದಾವನ ಸನ್ನಿಧಾನದಲ್ಲಿ ತಮ್ಮ ಮಂತ್ರಾಕ್ಷದ ಮಹಿಮೆಯನ್ನು ತೋರುತ್ತಾ ಆ ಪಿಶಾಚಿ ಜನ್ಮದ ತೊಂದರೆಗಳನ್ನು ನಿವಾರಣೆ ಮಾಡಿ ಶೇಷಾಯುಷ್ಯವನ್ನ ವಿಶೇಷವಾಗಿ ಸೋದಾಕ್ಷೇತ್ರಕ್ಕೆ ಹೋಗುವಂತ ಅವನ ಕಳಿಸಿ ಬಿಡ್ತಾನೆ. ನಂತರ ವಿಶೇಷವಾಗಿ ತಾವು ರಾಮದೇವರ ಪಕ್ಕದಲ್ಲಿ ತಾವು ವೃಂದಾವನಸ್ಥರಾಗ್ತಾ ಇದ್ದಾರೆ. ವಿಶೇಷವಾಗಿ ತಾವು ಯಾರ ಆಧಾರವಿಲ್ಲದೆ ಪದ್ಮಾಸನ ಹಾಕ್ಕೊಂಡು ಕೊನೆಯ ಕಾಲದಲ್ಲಿ ಯೋಗ ಮಾರ್ಗದಿಂದ ಶರೀರ ತ್ಯಾಗವನ್ನು ಮಾಡಿರ್ತಕ್ಕಂಥ ಮಹನೀಯರು ತಾವು ಕಣ್ಣು ಮುಚ್ಚಿಕೊಂಡೇ ಸುತ್ತೂ ನೆರೆದಿರತಕ್ಕಂಥ ದೂರ ದೂರ ಇದ್ದವರೆಲ್ಲ ಗುರುತಿಸಿ ಅವರಿಗೆಲ್ಲ ನಾವು ಹೋಗಿ ಬರುತ್ತೇವೆ ಅಂತ ಹೇಳಿ ತಾವು ಪ್ರಾಣೋತ್ಕರ್ಮ ಮಾಡಿದ್ದಾರೆ. ಭಗವಂತನ ಸನ್ನಿಧಾನವನ್ನು ಸೇರಿರತಕ್ಕಂಥ ಮಹಾನುಭಾವರು ಈಗಲೂ ವಿಶೇಷವಾಗಿ ವೃಂದಾವನದಲ್ಲಿ ವಿರಾಜಮಾನರಾಗುವುದಲ್ಲದೆ ಅನೇಕ ಭಕ್ತರ ಜೊತೆಗೆ ವೃಂದಾವನದಲ್ಲಿದ್ದುಕೊಂಡೇ ಮಾತಾಡಿರುವ ದೃಷ್ಟಾಂತಗಳು ಅನೇಕ ಆಗಿವೆ. ಅಲ್ಲೇ ಇದ್ದು ಸೇವಾ ಮಾಡ್ತಾ ಇದ್ದಿರತಕ್ಕಂಥ ಗುಂಡಮ್ಮನವರು ರಾತ್ರಿ ಹೊತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದೆ ವೃಂದಾವನದ ಮುಂದೆ ನಿಂತು ಗುರುಗಳ ವೃಂದಾವನದಲ್ಲಿ ಮಾತಾಡ್ತಾ ಇದ್ದದ್ದನ್ನ ನೋಡಿದ್ದವರು ಇದ್ದಾರೆ. ಅನೇಕ ಜನರು ಹಾಗೆ ಟಂಕಸಾಲಿ ವಾದಿರಾಜಾಚಾರ್ಯರಿಗೂ ವೃಂದಾವನದಿಂದ ಗುರುಗಳು ದರ್ಶನ ಕೊಟ್ಟು ಮಾತಾಡಿದ್ದು ಉಂಟು. ಹಾಗೆ ಅನೇಕ ಜನ ಶಿಷ್ಯರಿಗೆ ಅನುಗ್ರಹ ಮಾಡಿದ್ದಾರೆ, ಈಗಲೂ ಮಾಡುತ್ತಾ ಇದ್ದಾರೆ. ಅವರು 400 ವರ್ಷದ ಪರ್ಯಂತ ವೃಂದಾವನದಲ್ಲಿ ಅನುಗ್ರಹ ಮಾಡುತ್ತಾರೆ ಅಂತ ಅವರ ಪುರಾಶ್ರಮ ಪುತ್ರ ಆಗಿರತಕ್ಕಂಥ ನಮ್ಮ ಸ್ವಾಮಿರಾಯಾಚಾರ್ಯ ತಿಳಿಸಿದ್ದು. ಈ ರೀತಿಯಾದ ಆ ಮಹಾತ್ಮರ ಆರಾಧನಾ ಸಂದರ್ಭವಾಗಿ ಅವರ ಪಾದಾರವಿಂದವನ್ನು ಸ್ಮರಣ ಮಾಡೋಣ. ಸದಾ ಭಗವಂತನ ಚಿಂತನೆಯಲ್ಲೇ ಕಾಲ ಕಳೆದು ಶಿಷ್ಯರಿಗೆಲ್ಲ ಅದೇ ಮಾರ್ಗವನ್ನು ತೋರಿ ಅನುಗ್ರಹ ಮಾಡಿರ್ತಕ್ಕಂಥ ಮಹಾನುಭಾವರು ನಮಗೂ ಮಾರ್ಗದರ್ಶಕರಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.